ಪರಮಾತ್ಮ ಸ್ವಪ್ನನಾಗೋದಿಲ್ಲ, ಸ್ವಾಪಕನಾಗ್ತಾನೆ, ಮಲಗಿಸವನಾಗ್ತಾನೆ ಅಂತ ಅರ್ಥ. ಅವನೇ ಸ್ವಪ್ನವಾಗೋದಿಲ್ಲ, ಮಲಗಿಸುವವನು ಪರಮಾತ್ಮ. ನಹಿ ಜೀವೋಪಿ ಸ್ವಪ್ನ ಏವ ಭವತಿ, ಜೀವ ಸ್ವಪ್ನಕಾರಕನಲ್ಲ. ಸ್ವಾಪಂ ನಯತಿ ಇತಿ ಸ್ವಪ್ನ ಇತಿ ಚ ವ್ಯುತ್ಪತ್ತಿ. ಸ್ವಪ್ನ ಅನ್ನೋದಕ್ಕೆ ಸ್ವಾಪಂ ನಯತಿ, ನಿದ್ರೆಯನ್ನು ಕೊಡುವವನು ಅಂತ ಅರ್ಥ. ಜೀವನಿಗೆ ನಿದ್ರೆ ಮಾಡೋ ಶಕ್ತಿಯನ್ನು, ನಿದ್ರೆನೇನು ಕೊಡ್ತಾನೆ ಅವನು, ತನಗೆ ನಿದ್ರೆ ಮಾಡೋ ಶಕ್ತಿ ಇಲ್ಲ. ಅದರಿಂದಾಗಿಯೇ ಅವನಿಗೇನಂತ ಹೇಳಬೇಕು, ಸ್ವಪ್ನೋ ಭೂತ್ವ ಅಂದರೆ ಸ್ವಾಪಕೋ ಭೂತ್ವ ಅಂತ ಅರ್ಥ. ನಹಿ ಜೀವೋಪಿ ಸ್ವಪ್ನ ಏವ ಭವತಿ, ಸ್ವಾಪಂ ನಯತಿ ಇತಿ ಸ್ವಪ್ನ ಇತಿ ಚ ವ್ಯುತ್ಪತ್ತಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯುಕ್ತ ಸ್ವಪ್ನ ಅವಬೋಧ ಅಂತ ಅಷ್ಟೇ ಕರೆದ್ಬಿಟ್ರು. ಸ್ವಪ್ನ ಅಂದರೆ ಏನರ್ಥ ಅಲ್ಲಿ, ಸ್ವಾಪ ಮಲಗೋದು ಹೇಳೋದು ಕೂಡ ಸರಿಯಾದ ಕಾಲಕ್ಕೆ ಇರಬೇಕು ಅಂತ ಅರ್ಥ. ಅದಕ್ಕೆ ಅಲ್ಲಿ ಸ್ವಪ್ನ ಅಂದರೆ ಕನಸು ಕಾಣೋದು ಅಂತ ಅಷ್ಟೇ ಅರ್ಥ ಅಲ್ಲ. ಯಾಕೆ ಇಲ್ಲಿ ಅರ್ಥ ಬರೆದಿಲ್ಲ ಆಚಾರ, ಅಲ್ಲಿ ಅರ್ಥ ಬರೆದಿಲ್ಲ, ಇಲ್ಲಿ ಅರ್ಥ ಅಲ್ಲಿ ತಗೋಬೇಕಾಗ. ಸ್ವಾಪಂ ನಯತಿ ಇತಿ ಸ್ವಪ್ನಃ ಅಂತ ಅರ್ಥ ಮಾಡಿಕೊಂಡ್ರೆ ಅದು ನಿದ್ರಾವಸ್ಥೆ ಅಂತ ಒಂದು ಅರ್ಥ, ನಿದ್ರೆ ಕೊಡುವ ಪರಮಾತ್ಮ ಅಂತ ಇನ್ನೊಂದು ಅರ್ಥ. ಹಾಂ ಇಲ್ಲಿದೆ, ಹೌದು ಹೌದು. ಅಯ್ಯೋ ಅಲ್ಲ ಅಲ್ಲ ಅಲ್ಲ, ಅಲ್ಲಿ ಖಂಡನೆ ಮಾಡ್ತಿರೋದು ಯಾರನ್ನ, ದ್ವೈತಿಗಳನ್ನು. ಅವ್ರೇನು ಹೇಳ್ದ, ಶೂನ್ಯವಾದಿಗಳಿಗೆ ಅಂದ, ನೀನು ಶೂನ್ಯವಾದಿನಿ ಅಂದ. ಅದಕ್ಕೆ ನೀನು ಹೇಗೆ ಶೂನ್ಯವಾದಿ ಅಂದರೆ, ತೇಪಿ ಮಾಯಾವಾದಿನಃ ಅಪಿ ಶೂನ್ಯವಾದಿನ ಇವ. ಅಲ್ಲಿಗೆ ಅನ್ವಯ, ಮಾಯಾವಾದಿಗಳು ಕೂಡ ಶೂನ್ಯವಾದಿಗಳೇ ಆಗಿದ್ದಾರೆ ಅಂತ ಹೇಳಿದ್ರಿಂದ ಇಲ್ಲಿ ಕಂಡು ಹೇಳ್ತಿರೋದು ಶೂನ್ಯವಾದಿಗಳ ಬಗ್ಗೆ. ಮಾಯಾವಾದಿಗಳು ನಾನಲ್ಲ ಅಂದ, ನೀನು ಹಾಗೆ ಆಗಿದ್ದೆ ಅಂತೇಳಿ. ತೇ ಅಪಿ ಎಂಬುದಕ್ಕೆ ಅದಕ್ಕೆ ಅನ್ವಯ, ಇನ್ಯಾರೋ ಅಲ್ಲ. ಗೊತ್ತಾಯ್ತಾ, ಅಲ್ಲಿರೋದು ಅರ್ಥ ಅಂತ ಹೇಳಿದರೆ ಅವರೇ. ತೇಪಿ ಶೂನ್ಯವಾದ ಸಾಮ್ಯಂ ಉಪಪದ್ಯತೆ ಇತಿ ಉಪಸಂಹರತಿ ಅಂಥೇಳಿ ತಿಳಿಸಿದರು. ತೇಪಿ ತೇಪಿ ಅಂತ ಹೇಳಬೇಕಾದ್ರೆ ಅತಃ ಮುಂದೆ ಜಾಯಮಾನೋ ಮ್ರಿಯಮಾಣೋ ಪ್ರಸ್ವಪಿತಿ ಇತ್ಯಾದಿ. ಜಾಯಮಾನ ಮ್ರಿಯಮಾಣ ಪ್ರಸ್ವಪಿತಿ, ಮುಂದೆ ಅದೇ ರೀತಿ ಉಪನಿಷತ್ತಿನ ಭಾಗ ಬಂದಿರೋದೆಲ್ಲ ಹಾಗೇನೆ. ಪರಮಾತ್ಮ ಹುಟ್ಟುತ್ತಾನೆ, ಪರಮಾತ್ಮ ಸಾಯ್ತಾನೆ, ಪರಮಾತ್ಮ ಮಲಗ್ತಾನೆ ಅಂತ ಬಂದಿದೆ. ಪರಮಾತ್ಮ ಹುಟ್ಟೋದಿಲ್ಲ, ಸಾಯೋದಿಲ್ಲ, ಮಲಗೋದೂ ಇಲ್ಲ. ಹುಟ್ಟಿಸ್ತಾನೆ, ಸಾಯಿಸ್ತಾನೆ, ಮಲಗಿಸ್ತಾನೆ ಅಂತ ಅರ್ಥ ಮಾಡ್ಬೇಕಂತ. ಗೊತ್ತಾಯ್ತಾ, ಅಲ್ಲಿರೋದಕ್ಕೆಲ್ಲ ಏನರ್ಥ, ಪ್ರೇರಣಾರ್ಥಕ ಅಂತ ಹೆಸರು ಅದಕ್ಕೆ. ಮಾಡ್ತಾನೆ, ಮಾಡಿಸ್ತಾನೆ, ಆ ಅರ್ಥರು ಉಪಯೋಗಿಸ್ತಾರೆ. ಕೃತ್ವಾ ವಿವಾಹಂತು ಗುರುಪ್ರವೀರಾಹ, ದೃಷ್ಟಾಂತ ಕೊಟ್ಟರು ಗುರು. ಇದು ಮಹಾಭಾರತದ ಶ್ಲೋಕ, ಇದು ಉದ್ಯೋಗ ಪರ್ವದ ಮೊದಲ ಶ್ಲೋಕ. ಗುರುಪ್ರವೀರಾಹ ವಿವಾಹಂ ಕೃತ್ವ, ಪಾಂಡವರೆಲ್ಲ ಕೂಡ ಅಭಿಮನ್ಯನ್ ವಿವಾಹ ಮಾಡ್ಕೊಂಡು ಹೊರಟರು ಅಂತ ಹೇಳಿದರು. ವಿವಾಹಂ ಕೃತ್ವ, ವಿವಾಹಂ ಕಾರಯಿತ್ವ ಅಂತ ಹೇಳುದು, ವಿವಾಹ ಮಾಡಿಸಿ ಅಂತ ಹೇಳುದು. ಕೃತ್ವ ಅಂದರೆ ಮಾಡಿ ಅಲ್ಲ, ಮಾಡಿಸಿ. ಅಲ್ಲೇನು ಬಂದಿದೆ, ಅಂತರಣಿ ತಣಿಚ್ ಅಂತ ಕರೀತಾರೆ. ಪ್ರೇರಣಾರ್ಥಕವಾದ ರೂಪ ಒಳಗಿದೆ, ನಮಗೆ ಹೊರಗೆ ಮಾತ್ರ ಹಾಗೆ ಕಾಣಿಸುತ್ತೆ ಅಂತ ಅರ್ಥ. ತದೇ ತನ್ಮೇ ವಿಜಾನೀಹಿ ಯಥಾಹಂ ಮಂದಧೀರ್ ಮಂದಧೀರ್ಹರೇ. ತದೇ ತನ್ಮೇ ವಿಜಾನೀಹಿ ಯಥಾಹಂ ಮಂದಧೀರ್ಹರೇ. ನೋಡಿ, ಬಾಳ್ದೇವರೇ ಅಂತ ಬದ್ಧ ಬುದ್ಧಿಯವನು, ಇದು ನೀನು ತಿಳ್ಕೊ ಅಲ್ಲ, ಅದಕ್ಕೆ ತಿಳಿಸಾಗ ಮಾಡು ಅಂತ ಅರ್ಥ. ವಿಜಾನೀ ತಿಳ್ಕೊ ಅಂತ ಅರ್ಥ ಅಲ್ಲ, ನೀನು ನನ್ನ ತಿಳ್ಕೊಳ್ಳ ಹಾಗೆ ಮಾಡು ಅಂತ ಅರ್ಥ. ವಿಜಾನೀಹಿ ಅನ್ನೋ ಪದಕ್ಕೆ ಆ ರೀತಿ ಅರ್ಥ ಮಾಡಬೇಕು. ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾ ಭವದ ಅನುಗ್ರಹಾತ್. ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾ ಭವದ ಅನುಗ್ರಹಾತ್. ನಾನು ಸ್ತ್ರೀ ಆದರೆ ದುರ್ಬೋಧ ವಿಷಯ ಭಾರಿ ಕಷ್ಟ, ಆದರೆ ಭವದ ಅನುಗ್ರಹಾತ್ ಸುಖಂ ಬುದ್ಧೇಯ, ನಿನ್ನ ಅನುಗ್ರಹದಿಂದ ಸುಖವಾಗಿ ತಿಳ್ಕೊಂಡ್ಬಿಡ್ತೇನೆ. ಅಂದರೆ ನೀನು ತಿಳಿಸ್ಬೇಕು ಅಂತ ಅರ್ಥ. ಅದಕ್ಕೆ ತಿಳ್ಕೊಂಡ್ಬಿಡ್ತೇನೆ ಎಂಬುದಕ್ಕೆ ನೀನು ನನ್ನಿಂದ ತಿಳಿಸ್ಬೇಕು ಅಂತ ಅರ್ಥ. ಜಗ್ನೆ ಬಹುಜ್ಞಂ ಪರಮಾಭ್ಯುದಾರಂ, ಜಗ್ನೆ ಬಹುಜ್ಞಂ ಪರಮಾಭ್ಯುದಾರಂ. ಜಗ್ನೆ ಅಂತ ಹೇಳಿದರೆ ಹುಟ್ಟಿದರು ಅಂತ ಅರ್ಥ, ಹುಟ್ಟಿಸಿದರು ಅಂತ ಅರ್ಥ. ಪರಮಾಭ್ಯುದಾರಂ ಬಹುಜ್ಞಂ ಜಗ್ನೆ, ಪರಮ ಶ್ರೇಷ್ಠನಾದಂಥ ವ್ಯಕ್ತಿಯನ್ನು ಮಗನನ್ನಾಗಿ ಅವರು ಪಡೆದರು ಅಂತೇಳಿ ಜಗ್ನೆ ತಾನೇ ಹುಟ್ಟಿದರು ಅಂತ ಅರ್ಥ ಬಂದ್ಬಿಡೋದು. ಆ ರೀತಿ ಹೇಳಬಾರದು ಅಂತ ಹೇಳೋದಕ್ಕೆ ಇಷ್ಟು ಎಕ್ಸಾಂಪಲ್ಸ್ ಎಷ್ಟು ಕೊಟ್ಟರು ಆಚಾರ್ಯರು. ದ್ರಷ್ಟು ಚಕ್ಷುಷೋ ನಾಸ್ತಿ ಜಿಹ್ವಾ ಇತ್ಯಾದಿವತ್ ಅಂತರ್ಣೀತ ನಿತ್ಯತ್ವೇನ ಭವತಿ. ದ್ರಷ್ಟು ಚಕ್ಷುಷೋ ನಾಸ್ತಿ ಜಿಹ್ವಾ, ದ್ರಷ್ಟು ಚಕ್ಷುಷ ನೋಡುವವನ ಕಣ್ಣಿಗೆ ನಾಲಿಗೆ ಎಲ್ಲಿದೆ ಅಂತ ಹೇಳಿದರು. ನೋಡುವವನ ಕಣ್ಣಿಗೆ ನಾಲಿಗೆ ಎಲ್ಲಿದೆ, ಕಣ್ಣಿಗೆ ನಾಲಿಗೆ ಎಲ್ಲಿರುತ್ತೆ ಅಂತ ಹೇಳಿದರೆ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಕುರುಡ ಮೂಕ ಇದ್ದಾನೆ, ನೋಡ್ತಾನೆ, ಅವನಿಗೇನಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ ಅವನು. ಆ ಅರ್ಥದಲ್ಲೇ ಹೊರತು ಈ ಅರ್ಥದಲ್ಲ. ಇತ್ಯಾದಿವತ್ ಅಂತರಣೀತ ನಿಶ್ಚಿತ್ವೇನ ಭವತಿ. ಸ್ವಾತಂತ್ರ್ಯ ಸ್ನೇಹಯೋ ಅಂತರಣೀತ ನಿಶ್ಚಿತಿ ಸೂತ್ರ ಎಷ್ಟು ಇಂಪಾರ್ಟೆಂಟ್ ವಾಕ್ಯ ಕೋಟ್ ಮಾಡ್ತಾರೆ. ಇದೆಲ್ಲ ಮಹಾವ್ಯಾಕರಣ ಸೂತ್ರ, ಪಾಣಿನಿ ಸೂತ್ರ ಅಲ್ಲ ಅದು. ಸ್ವಾತಂತ್ರ್ಯ ಸ್ನೇಹಯೋ ಅಂತರಣೀತ ಟಿಚ್, ಸ್ವಾತಂತ್ರ್ಯವನ್ನು ಹೇಳೋದಕ್ಕೋಸ್ಕರ, ಪ್ರೀತಿಯನ್ನು ಹೇಳೋದಕ್ಕೋಸ್ಕರ ಕೆಲವೊಮ್ಮೆ ಅಂತರಣೀತ ನಿಚ್ ನಿಚ್ಚನ್ನು ಸ್ಪಷ್ಟ ಹೇಳದೇನೆ ಒಳಗಿಟ್ಟಿರ್ತಾರೆ. ಅಂತರ್ಣೀತ ಗರ್ಭಿತ ಅಂತ, ಗೊತ್ತಾಯ್ತಾ. ಇದು ಸೂತ್ರ ನೆನ್ಪಿಟ್ಕೊಂಡಿರ್ಬೇಕು. ಇದರಲ್ಲಿ ಎರಡು ಮೂರು ಸೂತ್ರ ಈ ಥರ ಕೋಟ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಸ್ನೇಹಯೋಹೋ ಅಂತರಣೀ ತಣಿಚ್ಚಿತಿ. ಅಂತರಣೀ ತಣಿಚ್ ಎಂಬುದನ್ನು ಪಾಣಿನಿ ವ್ಯಾಕರಣದಲ್ಲೂ ಒಪ್ತಾರೆ, ಅದೇನು ವಿಶ್ವಾಸ ವಿಷಯ ಅಲ್ಲ. ಆದರೆ ಆಚಾರ್ಯ ಏನು ಮಾಡಿದರು, ಪಾಣಿನಿ ವ್ಯಾಕರಣದಲ್ಲಿ ಸುಮ್ಮನೆ ಹೇಳಿದರು, ಅದಕ್ಕೆ ಪರ್ಪಸ್ ಹೇಳ್ತಾರೆ ಮಹಾವ್ಯಾಕರಣದಲ್ಲಿ. ಸ್ವಾತಂತ್ರ್ಯ ಹಿ ಹ್ಯಾಸ್ ಬಿಲ್ಟ್ ಎ ಹೌಸ್ ಅಂತಾರೆ. ಕಬ್ಬಿನಲ್ಲಿ ಮೇಲೆ ಕಟ್ಟಿರೋ ಪಾಪ ಮೇಸನ್ಗಳು, ಇವನು ಕಟ್ಟಿರೋದು, ಇವನು ಕಟ್ಟಿದ ಅಂತ ಹೇಳಿದರೆ ಇವನು ತಾನೇ ದುಡ್ಡು ಫಂಡ್ ಫೈನಾನ್ಸ್ ಮಾಡಿದ್ದು. ಸೊ ಸ್ವಾತಂತ್ರ್ಯ ಇರೋದು ಯಾರಿಗೆ? ಇವನು ಹೇಳ್ದ ಕಟ್ಟಬೇಕು, ಅವ್ರು ತೋರಿಸ್ದಾಗ ಕಟ್ಟಾಗಿಲ್ಲ. ಅವ್ರು ಕಟ್ಟಿದ್ರು ಕೂಡ ಸ್ವಾತಂತ್ರ್ಯ ಅವರಿಗಿಲ್ಲ, ಅದಕ್ಕೇನಂತಾರೆ, ಹ್ಯಾಸ್ ಬಿಲ್ಟ್ ಎ ಹೌಸ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸ್ವಾತಂತ್ರ್ಯ ಮತ್ತು ಸ್ನೇಹ ಎರಡನ್ನು ಹೇಳೋದಕ್ಕೋಸ್ಕರ ಅಂತರಣೀತ ನಿಶ್ಚಿತಿ ಸೂತ್ರಂ, ಆ ಸೂತ್ರವನ್ನು ಕೊಟ್ಟು ನಿಯಮ ಪ್ರಯೋಜನವು ಸ್ವಾತಂತ್ರ್ಯೇಣೀತಿ. ಸ್ವಾತಂತ್ರ್ಯ ಸ್ನೇಹ ಯೋಹೋ ವಿವಕ್ಷಿತ ಯೋಹೋ ನಿಚ್ ಅಂತರಂತರ್ ಅಂತಃ ಅಂತರ್ಗತೋ ನತು ಪ್ರಯುಜ್ಯತೆ ಇತ್ಯರ್ಥ. ಪ್ರಕೃತಿ ಸ್ವಾತಂತ್ರ್ಯ ರೂಪ ಅರ್ಥ ಪ್ರದರ್ಶನಾಯ ಅಂತರಣೀತ ನಿಚ್ ಪ್ರಯೋಗ ಇತಿ ಭಾವ. ಪರಮಾತ್ಮ ಕನಸು ಕಾಣ್ತಾನೆ ಅಲ್ಲ, ಕನಸು ಕಾಣಿಸ್ತಾನೆ ಅಂತ ಅರ್ಥ. ನಿದ್ರೆ ಮಾಡ್ತಾನೆ, ನಿದ್ರೆ ಮಾಡಿಸ್ತಾನೆ ಅಂತ ಅರ್ಥ. ಹುಟ್ಟುತ್ತಾನೆ ಅಲ್ಲ, ಹುಟ್ಟಿಸ್ತಾನೆ ಅಂತ ಅರ್ಥ. ಆ ಸ್ವಾತಂತ್ರ್ಯವನ್ನು, ಜೀವನಿಗೆ ಆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಆ ರೀತಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾವುದು ಸಾಯಣ ಭಾಷೆ ತಗೋಬೋದಾ? ಎಲ್ಲಿ ತಗೋಬೇಕು? ಉಪನಿಷತ್ಗೆಲ್ಲ ಬರೋದಿಲ್ಲ ಅವರು, ಬರೀ ವೇದಕ್ಕೆ ಮಾತ್ರ ಬರೋದು. ಇದಕ್ಕೆ ಶಂಕರ ಭಾಷೆ ಅವೆಲ್ಲ ಇದೆ, ಅದು ತಗೊಂಡ್ರೆ ಅರ್ಥ ಏನು? ಸುಮ್ಮನೆ ಇರುತ್ತೆ ಅಷ್ಟೇ, ಹೊರತು ಇದೇ ಇರೋದಿಲ್ಲ ಅದರೊಳಗೆ. ಜೀವನ ಅವ್ರಿಗೆ ಹಾಗೆ ಅಜ್ಞಾನ ಬಂತು ದೇವರಿಗೆ ಅಂತ ಸುಳ್ಳು ಮಾಡಿಬಿಡ್ತಾರೆ. ಕಥಮನ್ಯಥಾ ಸ್ವಯಂ ನಿಹತ್ಯ ಸ್ವಯಂ ನಿರ್ಮಾಯ ಸ್ರವತ್ಯ ಸೃಜತೆ ಸಹಿ ಕರ್ತ ಸ್ವಪ್ರೇನ ಶಾರೀರಂ ಅವಿಪ್ರಹತ್ಯ ಅಸುಪ್ತ ಸುಪ್ತಾನಭಿಚಾಕಸೀತಿ ಇತ್ಯಾದಿ ಯುಜ್ಯತೆ. ಇಲ್ಲ, ಇದೇ ಅರ್ಥ ಮಾಡ್ತೀವಿ, ದೇವರೇ ಹುಟ್ಟುತ್ತಾನೆ, ದೇವರೇ ಮಲಗ್ತಾನೆ ಅಂತ ಯಾಕೆ ಮಾಡಬಾರ್ದು ಅಂದರೆ, ಉಪನಿಷತ್ ಹೇಳ್ತಾ ಇದ್ದೀನಿ ಒಂದು ಕಡೆಗೆ ಇಲ್ಲೇನೆ. ಏನಂತ, ಕಥಮನ್ಯಥಾ ಸ್ವಯಂ ನಿಹತ್ಯ, ತಾನು ಸಂಹಾರ ಮಾಡಿ, ಸ್ವಯಂ ನಿರ್ಮಾಯ ತಾನು ಸೃಷ್ಟಿ ಮಾಡಿ, ಸ್ರವತ್ಯ ಸೃಜತೆ ಹರಿತಕ್ಕಂಥ ನದಿ ಮೊದಲಾದವುಗಳನ್ನು ಸಂಸಾರಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತಿದೆ. ಇಲ್ಲಿ ಸೃಷ್ಟಿ ಮಾಡ್ತಾನೆ ಅಂತಿದೆ, ತಾನು ಸೃಷ್ಟನಾಗ್ತಾನೆ ಅಂತಿಲ್ಲ. ಅದಕ್ಕೆ ಅವಿರೋಧವಾಗಿ ಅರ್ಥ ಮಾಡಬೇಕಾದ್ರೆ ಅಂತರಣೀತ ನಿಶ್ಚಯ ಮಾಡಬೇಕು. ಸಹಿ ಕರ್ತ ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ ಇದು ಕೊಟ್ಟರು. ಪರಮಾತ್ಮ ಕರ್ತ, ಸ್ವಪ್ನೇನ ಸ್ವಪ್ನಾವಸ್ಥೆ ಮೊದಲಾದ ಅವಸ್ಥೆಗಳಿಂದ ಶಾರೀರಂ ಶರೀರದೊಳಗಿನ ಜೀವನನ್ನು ಅಭಿಪ್ರಹತ್ಯ ಒಳಗಾಗಿಸಿಬಿಟ್ಟು, ಅಸುಪ್ತ ತಾನು ಮಲಗದೇನೆ ಸುಪ್ತಾನ್ ಮಲಗಿದವರನ್ನು ಅಭಿಚಾಕಸೀತಿ ಸ್ಪಷ್ಟ ನೋಡ್ತಾನೆ. ತಾನು ಮಲಗೋದಿಲ್ಲ ಸ್ಪಷ್ಟದಲ್ಲಿ ಹೇಳಿದ ಮೇಲೆ ತಾನೇ ಮಲಗ್ತಾನೆ ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇತ್ಯಾದಿ ಯುಜ್ಯತೆ ಮುಕ್ತಾರ್ಥೇಚ ಸ್ವಪ್ನೇನ ಶಾರೀರಮಿತ್ಯಾದಿ ಜೀವೇಶ್ವರ ಭೇದ ಮಂತ್ರ ಉಕ್ತಃ ಪ್ರಮಾಣತ್ವೇನ ಈಶ್ವರೋ ಜೀವಶ್ಚ ಭಯಾನಿ ಪಶ್ಯನ್ ಚಕ್ಷದಿವ ಹಸದಿವ. ಉಕ್ತಾರ್ಥೇಚ ಸ್ವಪ್ನೇನ ಶಾರೀರಂ ಇತ್ಯಾದಿ, ಇಲ್ಲಿ ಸ್ವಪ್ನೇನ ಶಾರೀರಂ ಅಂತ ಪದ ಇದೆಯಲ್ಲ, ಇಲ್ಲೆಲ್ಲ ಕೂಡ ಜೀವೇಶ್ವರ ಭೇದ ಮಂತ್ರಾ ಉಕ್ತಃ. ಜೀವೇಶ್ವರ ಭೇದಕ್ಕೆ ಹೇಳ್ತಕ್ಕಂಥ ಮಂತ್ರಗಳೆಲ್ಲ ಕೋಟ್ ಮಾಡಿದ್ದಾರೆ. ಉಕ್ತಃ ಏನು ಪ್ರಮಾಣವನ್ನು ಕೋಟ್ ಮಾಡಿದ್ದಾರೆ ಅಂದಮೇಲೆ ಉಪನಿಷತ್ ಹೇಳ್ತಕ್ಕಂಥ ಮಾತು ಆ ಕೊಟೇಷನ್ಗೆ ಅನುಗುಣವಾಗಿರಬೇಕೇ ಹೊರತು ನೀನಳ ರೀತಿಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದರು. ಈಶ್ವರೋ ಜೀವಶ್ಚ ಭಯಾನಿ ಪಶ್ಯನ್ ಚಕ್ಷ ದಿವ ಹಸ ದಿವ. ಮತ್ತು ಈಶ್ವರ ಪರಮಾತ್ಮ ಜೀವನಿಗೆ ಕನಸುಗಳನ್ನು ತೋರಿಸ್ತಾನೆ. ಓ ಚಿಟ್ಟನ ಚೀರ್ಕೊಂಡ್ಬಿಡ್ತಾನೆ ಇವನು, ಪರಮಾತ್ಮ ಏನು ಮಾಡಿದ್ರೆ ನಗ್ತಾನಂತಾಗ. ಹೀಗೆ ಯಾವಾದ್ರೂ ಹೇಳ್ತಾರೆ ರಬ್ಬ ರಬ್ಬ ಹಾಕಿಬಿಡ್ತಾರೆ, ಅವ್ರು ಹೆದರ್ತಾನೆ ನಕ್ಕು ಬಿಡ್ತಾರೆ, ಹಾಕಿದವ್ರು ಏನು ಮಾಡ್ತಾರೆ ನಗ್ತಾರೆ, ಓ ಮೋಸ ಹೋಗಿಬಿಟ್ಟ ಇವನು ಅಂತೇಳಿ. ಆದರೆ ಸ್ವಪ್ನಾವಸ್ಥೆಯಲ್ಲಿರ್ತಕ್ಕಂಥ ವಾಸನಾಮಯ ವಸ್ತುಗಳನ್ನು ಜೀವ ಏನಂತ ತಿಳ್ಕೊಂಡ್ಬಿಟ್ಟ, ನಿಜವಾದ ಅಂತ ತಿಳ್ಕೊಂಡ ಅಂತೇಳಿ ಪರಮಾತ್ಮ ನಗ್ತಾನೆ. ಯಾಕೆ ಜ್ಞಾನ ಇಲ್ಲ ಅಂದರೆ ಅಲ್ಲಿ ನಗೋದಕ್ಕೆ ಕಾರಣ ಏನು? ಜ್ಞಾನ ಇಲ್ಲದೆ ಮಾಡಿದ ಕೆಲಸ ಅಂತ ನಗ್ತಾರೆ. ಅದು ಮುಖ್ಯ, ದೇವನಿಗೆ ಅಜ್ಞಾನ ಹೇಳ್ತಿರ್ಬೇಕಾದ್ರೆ, ಪರಮಾತ್ಮನಿಗೆ ಜ್ಞಾನ ಹೇಳ್ತಿರ್ಬೇಕಾದ್ರೆ ಪರಮಾತ್ಮನೇ ಕನಸು ಕಂಡ, ಪರಮಾತ್ಮನೇ ಮಲಗಿದ ಅಂತ ಅರ್ಥ ಮಾಡಬಾರದು. ಪ್ರಾಜ್ಞೇನ ಆತ್ಮನಾಸಂ ಪರಿಶ್ವಕ್ತ ಪ್ರಾಜ್ಞೇನ ಆತ್ಮನಾನ್ವಾರೂಢ ಇತ್ಯಾದಿಷು ಚ ಅಭ್ಯಾಸೇನ ಸರ್ವತ್ರ ಭೇದ ಏವ ನಿರ್ದಿಶ್ಯತೆ. ಇಲ್ಲಿ ಮುಂದೆ ಕೂಡ ಪ್ರಾಜ್ಞನಾದ ಪರಮಾತ್ಮನಿಂದ ಆಲಿಂಗಿತನಾಗ್ತಾನೆ, ಪ್ರಾಜ್ಞನಾದ ಪರಮಾತ್ಮನ ಜೊತೆಗಿರ್ತಾನೆ ಇತ್ಯಾದಿ ಪ್ರಯೋಗದಲ್ಲಿ ಮತ್ತೆ ಮತ್ತೆ ಮಾಡ್ತಾ, ಅಭ್ಯಾಸೇನ ಮತ್ತೆ ಮತ್ತೆ ಮಾಡ್ತಾ, ಸರ್ವತ್ರ ಭೇದೇವ ನಿರ್ದಿಶ್ಯತೆ ಪ್ರತಿ ಹಂತದಲ್ಲೂ ಕೂಡ ಎಲ್ಲ ಕಡೆಗೂ ಕೂಡ ಭೇದವನ್ನೇ ಹೇಳ್ತಾ ಇದ್ದಾರಾದ್ದರಿಂದ ಪರಮಾತ್ಮನೇ ಮಲಗಿದ ಇತ್ಯಾದಿ ಅರ್ಥ ಮಾಡಬಾರದು. ಸುಷುಪ್ತಿ ಉತ್ಕ್ರಾಂತ್ಯೋರ್ ಭೇದೇನ ಸೂತ್ರ ಅದು ಇತ್ತೀಚೆ ನಿರ್ಣಯಾತ್ಮಕಂ ಭಗವದ್ವಚನಂ. ಆಚಾರ್ಯ ಎಲ್ಲೆಲ್ಲಿ ಬ್ರಹ್ಮಸೂತ್ರ ಕೋಟ್ ಮಾಡ್ತಾರೋ ನಿರ್ಣಯಾತ್ಮಕ ಅಂತ ಕೋಟ್ ಮಾಡ್ತಾರೆ. ಸೊ ಬ್ರಹ್ಮಸೂತ್ರಗಳು ಪರವಿದ್ಯೆ, ಹೈಯೆಸ್ಟ್ ಅಂತ ಹೇಳೋದಕ್ಕೆ ಇವೆಲ್ಲ ನಿದರ್ಶನಗಳು. ನಚ ಅವಸ್ಥಾಭೇದೇನ ಜೀವಭೇದೋ ವ್ಯಾವಹಾರಿಕೋ ಅಪಿ ಅಸ್ತಿತ್ಯತ್ರ ಕಿಂಚಿನ್ಮಾನಂ. ನಚ ಅವಸ್ಥಾಭೇದೇನ ಜೀವಭೇದ ವ್ಯಾವಹಾರಿಕ ಅಪಿ ಅಸ್ತಿತ್ಯತ್ರ ಕಿಂಚಿನ್ಮಾನಂ. ನೋಡಿ ಇವೆಲ್ಲ ಗಲಾಟೆನೇ ಬೇಡ, ಆಯ್ತು ಅದೆಲ್ಲ ಅರ್ಥ ಮಾಡ್ಕೊಂಬೇಡ, ವ್ಯಾವಹಾರಿಕ ಅಂತ ತಿಳ್ಕೊಂಬೇಡ, ಯಾಕೆ ಗಲಾಟೆ ಅಂತ ಕೇಳಿದ. ಎಲ್ಲೆಲ್ಲಿ ಭೇದ ಹೇಳ್ತಾರೋ ವ್ಯಾವಹಾರಿಕ ಭೇದ ಹೇಳ್ತೀವಿ ಅಂತ ಹೇಳಿದರೆ, ವ್ಯಾವಹಾರಿಕ ಭೇದ ಅನ್ನೋದಿದೆ ಅಂತ ಹೇಳೋದಕ್ಕೆ ನಕಿಂಚಿನ್ ಮಾನಂ, ಯಾವ ಪ್ರಮಾಣವೂ ಇಲ್ಲ, ಯಾವ ಆಧಾರನೂ ಇಲ್ಲ ಅಂತ ಹೇಳಿಬಿಟ್ಟು. ನಹಿ, ಮೊದಲನೇದಾಗಿ ವ್ಯಾವಹಾರಿಕ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಅದು ಇಂಪಾರ್ಟೆಂಟ್ ಫಸ್ಟ್ ಅದು. ಆಮೇಲೆ ಕಾನ್ಸೆಪ್ಟ್ ಇದಕ್ಕೆ ಅಪ್ಲೈ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ವಸ್ತುನೇ ಇಲ್ಲ, ಎಲ್ಲಿದೆ ಅಂತ ಕೇಳಿದ್ರೆ ಏನು ಮಾಡಬೇಕು ಅದಕ್ಕೆ? ವಸ್ತುನೇ ಇಲ್ಲದೆ ಹೋದಾಗ ಎಲ್ಲಿದೆ ಅಂತ ಹೇಗೆ ತಪ್ಪು? ವ್ಯಾವಹಾರಿಕ ಅನ್ನೋ ಒಂದು ಕಾನ್ಸೆಪ್ಟನ್ನು ಎಲ್ಲೂ ಶಾಸ್ತ್ರ ಒಪ್ಪಿಯೇ ಇಲ್ಲ. ಅದಕ್ಕೆ ಸತ್ರೈವಿಧ್ಯಂಚ ಮಾನೇನ ಸಿದ್ಧೇತ್ ಕೇನೇತಿ ಪೃಚ್ಛತೆ ಅನ್ವ್ಯಾಖ್ಯಾನದಲ್ಲಿ ಕೇಳ್ತಾರೆ. ಮೂರು ಸತ್ತು ಅಂತ ಹೇಳ್ತೀಯಲ್ಲ, ವ್ಯಾವಹಾರಿಕ, ಪಾರಮಾರ್ಥಿಕ, ಪ್ರಾತಿಭಾಷಿಕ ಅಂತೇಳಿ ಜಗತ್ತು ಯಾರು ಕಂಡಿಲ್ಲ ಕೇಳಿಲ್ಲ ಅದನ್ನು. ಇಲ್ಲ ಸತ್ ಇಲ್ಲ ಅಸತ್ ಅಷ್ಟೇ ಹೊರತು ಮೂರು ಸತ್ತು ಅಂತ ಯಾರು ಕರೆದೇ ಇಲ್ಲ ಅಂತ ಆಚಾರ್ಯ ಬಹಳ ವಿಟೀಟೆಯಲ್ಲ ಖಂಡನೆ ಮಾಡ್ತಾರೆ. ನಹಿ ಜಾಗ್ರ ಸ್ವಪ್ನಸ್ಥಃ ಚ ದೌವಿತ್ಯಜ್ಞ ಪ್ರಯೋಗೋಪಿ ಕಶ್ಚಿತ್ ಅಸ್ತಿ ಲೌಕಿಕ. ಲೋಕದಲ್ಲೂ ಕೂಡ ಲೌಕಿಕ ಪ್ರಯೋಗ ಕೂಡ ಇಲ್ಲ. ಜಾಗ್ರ ಸ್ವಪ್ನಸ್ಥಶ್ಚ ದೌ, ಮಲಗಿದವನು ಮತ್ತು ಎದ್ದವನು ಇಬ್ಬರು ಬೇರೆ ಬೇರೆ ಅಂತ ಎಲ್ಲರ ಪ್ರಯೋಗ ಇದೆಯಾ? ಅಗ್ನಿ ಪ್ರಯೋಗ ಕೂಡ ಇಲ್ಲ. ಅಂದಮೇಲೆ ವ್ಯಾವಹಾರಿಕವಾಗಿ ಎಲ್ಲೆಲ್ಲಿ ಭೇದ ಬಂದರೂ ಕೂಡ ನಿಜವಾದ ಭೇದ ಅಂತ ಹೇಳಬೇಕ ಹೊರತು ವ್ಯಾವಹಾರಿಕ ಭೇದ ಅಂತ ಇಲ್ಲ. ನಚ ಭ್ರಮ ತಾದೃಶಃ ತಸ್ಮಾತ್ ಭಗವಾನೇವ ಅತ್ರ ಉಚ್ಯತೆ ಸರ್ವಕರ್ತೃತ್ವೇನ. ಭ್ರಮ ಕೂಡ ಅಂತ ಭ್ರಮೇನೂ ಯಾರಿಗೂ ಬಂದಿಲ್ಲ ಈ ಮತ್ತೆ. ಆದ್ದರಿಂದ ತಸ್ಮಾತ್ ಭಗವಾನೇವ ಅತ್ರ ಉಚ್ಯತೆ ಸರ್ವಕರ್ತೃತ್ವೇನ, ದೇರ್ಫೋರ್ ಹುಟ್ಟುತ್ತಾನೆ ಇತ್ಯಾದಿ ಎಲ್ಲ ಪದಗಳು ಕೂಡ ಪರಮಾತ್ಮನ ಕರ್ತೃತ್ವ ಹೇಳದೆ ಹೊರತು ಅವನೇ ಹುಟ್ಟೋದು ಮೊದಲಾದ ಕ್ರಿಯೆಗೆ ಒಳಗಾಗ್ತಾನೆ ಅಂತ ಅರ್ಥ ಮಾಡಬಾರದು. ಅಲ್ಲಿ ವೇಷಾಂತಾಹ ಇಲ್ಲ ಅಂತ ಹೇಳಿದರು. ವೇಷಾತ್ತಾಹ ಅಂದ್ರೇನು? ವೇಷ್ಯಾಗ್ರಹ ಅಂತ ಅರ್ಥ. ವೇಷ್ಯಾಗ್ರಹಗಳು ಅಲ್ಲಿಲ್ಲ. ಯಾಕೆ ಅಲ್ಲಿ ಕಾಮುಕರ ಇಲ್ಲ ಅಂದರೆ ವೇಷ್ಯಾಗ್ರಹ ಇಲ್ಲಿಂದಿರಬೇಕು ಅಂತ ಅರ್ಥ. ಸುಸುಪ್ತಿ ಮೋಕ್ಷ ಉಭಯ ವಿವಕ್ಷಯೈವ ತದ್ವಚನ ಮಿತಿ ಭಗವತಾಪ್ಯುಕ್ತಂ ಸ್ವಾಪ್ಯಯ ಸಂಪತ್ಯೋ ಅನ್ಯತರಾಪೇಕ್ಷಂ ಆವಿಷ್ಕೃತಂ ಹೀತಿ. ಆಚಾರ್ಯ ಉದ್ದಕ್ಕೆ ಉಳಿದವರು ಏನು ಮಾಡಿದ್ದಾರೆ, ಒಂದೇ ಅರ್ಥ ಮಾಡಿರೋದು ಅದು ತಪ್ಪರ್ಥ. ಆಚಾರ್ಯ ಎರಡು ಅರ್ಥ ಮಾಡಿದರು ಇಲ್ಲಿ ವಾಕ್ಯಗಳಿಗೆ ಪೂರ್ತಿಯಾಗಿ. ಒಂದು ಸುಷುಪ್ತಿ ಅವಸ್ಥೆ, ಇನ್ನೊಂದು ಮೋಕ್ಷಾವಸ್ಥೆ ಅಂತ ಎರಡು ಅರ್ಥ ಮಾಡಿದರು. ಎರಡು ಅರ್ಥ ಮಾಡಿದ್ರಲ್ಲ ಏನು ಆಧಾರ ಅಂದರೆ, ಸುಷುಪ್ತಿ ಮೋಕ್ಷ ಉಭಯ ವಿವಕ್ಷಯೈವ ತದ್ವಚನಮಿತಿ. ಇಲ್ಲಿ ಉಪನಿಷತ್ತರ ವಚನಗಳಿವೆ ಅಂತ ಹೇಳೋದಕ್ಕೆ ಭಗವತಾಪ್ಯುಕ್ತಂ, ವೇದವ್ಯಾಸದೇವರೇ ಅರ್ಥ ಮಾಡಿದ್ದಾರೆ ಬ್ರಹ್ಮಸೂತ್ರಗಳಲ್ಲಿ. ಏನಂತ ಮಾಡಿದ್ದಾರೆ? ಸ್ವಾಪ್ಯಯ ಸಂಪತ್ಯೋ, ಸ್ವಾಪ್ಯಯ ಸಂಪತ್ಯೋ, ಒಂದು ನಿದ್ರೆ ಇನ್ನೊಂದು ಮೋಕ್ಷ. ಎರಡನ್ನೇ ಸಂಪತ್ತಿ ಅಂದರೆ ಮೋಕ್ಷ, ಅಪ್ಪೆ ಆದರೆ ನಿದ್ರೆ. ಎರಡು ಅವಸ್ಥೆಗೆ ಅನ್ವಯಿಸಿ ಉಪನಿಷತ್ತಿನ ವಾಕ್ಯಗಳನ್ನು ಅನ್ವಯ ಮಾಡಿರೋದ್ರಿಂದ ಈ ಅರ್ಥನೇ ಮಾಡಬೇಕು ಅಂತ ಹೇಳಿದರು. ಅನ್ಯತರ ಅಪೇಕ್ಷಂ ಆವಿಷ್ಕೃತಂ ಹಿ, ಅನ್ಯತರ ಅಂದರೆ ಎರಡರಲ್ಲಿ ಒಂದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರಿಂದ ಅಲ್ಲಿ ಎರಡರ್ಥನ ವಿವಕ್ಷಿತ. ಉಭಯಾಪೇಕ್ಷಿತ್ಯುಕ್ತೆ ಮೋಕ್ಷ ಸ್ವಪ್ನ ಸುಷುಪ್ತಿ ರೀತಿ ಮಂದಶ್ಚ ಆಶಾಂಕಾಂ ಆಶಂಕಾಶ್ಚಾತ್ ಅಥೋ ಮೋಕ್ಷೇ ಸುಪ್ತಿರೇವ ನಾಸ್ತಿ ಇತಿ ವ್ಯಾಪಯಿತು ಅನ್ಯತರ ಅಪೇಕ್ಷಮಿತ್ಯುಕ್ತಂ ನಾತು ಅನ್ಯತರ ಏವಾರ್ಥ ಇತಿ. ಮೋಕ್ಷಸ್ಥ ಸುಷುಪ್ತಿ ರೀತಿ, ಮೋಕ್ಷದಲ್ಲಿನ ಸುಷುಪ್ತಿ ಬಗ್ಗೆ ಹೇಳ್ತಾರೆ ಅಂತ ಯಾಕೆ ಹೇಳಬಾರದು ಅಂದರೆ ಹಾಗೆ ಹೇಳಬಾರದು. ಯಾಕೆ ಮೋಕ್ಷ ಸುಷುಪ್ತಿನೇ ಇಲ್ಲ, ಭಾಳ ಇಂಪಾರ್ಟೆಂಟ್ ಲೈನ್ ಇದು. ಮೋಕ್ಷೇ ಸುಷುಪ್ತಿರೇವ ನಾಸ್ತಿ, ಈ ಪದ ಹೇಗೆ ಇಟ್ಕೊಂಡ್ಬಿಟ್ರೆ ಮುಕ್ತರಿಗೇನಿಲ್ಲ, ಸುಷುಪ್ತಿ ನಿದ್ರಾವಸ್ಥೆನೂ ಇಲ್ಲ, ಸುಷುಪ್ತಿ ಅವಸ್ಥೆನೂ ಇಲ್ಲ, ಇರೋದು ಒಂದೇ ಅವಸ್ಥೆ. ಏನವರಿಗೆ ಜಾಗ್ರದ ಅವಸ್ಥೆ ಒಂದೇ, ಭಾಳ ಇಂಟ್ರೆಸ್ಟಿಂಗ್ ಅದು. ಮುಕ್ತಿ ಅವಸ್ಥೆಯಲ್ಲಿ ಬರೀ ಜಾಗ್ರದ ಅವಸ್ಥೆ ಮಾತ್ರ ಇರುತ್ತೆ. ಸೊ ಜೀವನ್ ಮುಕ್ತನಾದವನು ಮುಕ್ತನ ಆತಕ್ಕಲ್ಲ ಅಂದರೆ ಮಧ್ಯಮ ನಾಗ್ತಾನ ಅವನು, ಮಧ್ಯೆ ಕನಸು ಅಶ್ವತ್ಥಮಾಚಾರ್ಯ ಕನಸು ಬಿತ್ತು ಅಂತ ಹೇಳ್ತಾರೆ. ಸೊ ಅದು ಮುಕ್ತಿ ಅವಸ್ಥೆ ಅಲ್ಲ, ಅದು ಇನ್ನು ಸಾಧನ ಬಾಕಿ ಇದ್ದ ಮಾತ್ರ ಬರೋ ಅವಸ್ಥೆ. ಮೋಕ್ಷ ನೆನ್ಪಿಟ್ಕೊಂಡ್ರೆ ಮೋಕ್ಷದಲ್ಲಿ ಸುಪ್ತಿ ಇದ್ರ ಪ್ರಶ್ನೆ ಉತ್ತರ ಇದು. ಸೊ ವಾಕ್ಯಾರ್ಥ ಕೊಟ್ಬಿಡಿ, ಎರಡು ಗಂಟೆ ಗಲಾಟೆ ಮಾಡ್ತಾರೆ ಎದ್ದೋಗ್ಬಿಡ್ತಾರೆ. ವಾಕ್ಯ ನೋಡಿರೋದಿಲ್ಲ ಆದ್ದರಿಂದ ಸುಮ್ಮನೆ ನೋಡ್ಕೊಂಡು ಬರೋದಿಲ್ಲ, ಅಲ್ಲಿ ತೋರಿಸಿದಾಗ ಹೇಳಿ ಜೋರಕ್ಕೂ ಹೋಗ್ಬಿಡೋದು. ಮೋಕ್ಷೇ ಇದರಿಂದ ಸಿದ್ಧಾಂತ, ಒಳ್ಳೆ ಸಿದ್ಧಾಂತ ಜನಕ್ಕೆ ಮುಟ್ಟದೆ ಹೋಗ್ಬಿಡೋದು ಕೊನೆಗೆ. ಮೋಕ್ಷೇ ಸುಪ್ತಿರೇವ ನಾಸ್ತಿ ಇತಿ ಜ್ಞಾಪಯಿತು ಅನ್ಯತರ ಅಪೇಕ್ಷಮಿತ್ಯುಕ್ತಂ ನಾತು ಅನ್ಯತರ ಏವ ಅರ್ಥ. ಅನ್ಯತರನೇ ಅರ್ಥ ಅಲ್ಲ, ಅನ್ಯತರ ಅಪೇಕ್ಷಂ, ಇನ್ನೊಂದು ಅರ್ಥನೂ ಇದೆ ಅಂತ ಹೇಳಿದರೆ ಹೊರತು ಇನ್ನೊಂದು ಅರ್ಥನೇ ಅಂತ ಹೇಳಿಲ್ಲ. ಆದ್ದರಿಂದ ಅನ್ಯತರ ಅಪೇಕ್ಷಂ ಅಂತ ಸೂತ್ರ ಆಗಿದೆ. ಜ್ಞಾನೇ ವಿಕಲ್ಪ ಯೋಗ, ಜ್ಞಾನದಲ್ಲಿ ಏನು ಮಾಡಬಾರ್ದು, ವಿಕಲ್ಪವನ್ನು ಮಾಡಬಾರ್ದು. ವಿಕಲ್ಪ ಮಾಡಿದರೆ ಅದು ಭ್ರಮೆ ಆಗಿಬಿಡುತ್ತೆ. ಅಥವಾ ಅವಸ್ಥಾಶ್ಚ ಲೋಕಾಶ್ಚ ಸರ್ವೇಪಿ ವಿವಕ್ಷಿತಾ, ದೇರ್ಫೋರ್ ಇಲ್ಲಿ ಎಲ್ಲ ವಾಕ್ಯಗಳಿಗೂ ಕೂಡ ಅವಸ್ಥಾ ವಿವಕ್ಷಿತಾ ಲೋಕಾಶ್ಚ ವಿವಕ್ಷಿತಾ, ಅವಸ್ಥೆಗಳು ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ, ಇದು ಮೂರು ಅವಸ್ಥೆಗಳು ವಿವಕ್ಷಿತ ಮತ್ತು ಪರಲೋಕಗಳು ವಿವಕ್ಷಿತ. ಗೊತ್ತಾಯ್ತು, ಅದರಲ್ಲಿ ಹೈಯೆಸ್ಟ್ ಮೋಕ್ಷ. ಸರ್ವಾವತಃ ಆ ಸಮಂತಾತ್ ಸರ್ವವತಃ ಸರ್ವಜ್ಞಾನಾನಿ ಉಪಾದಾಯ. ಅವನೇನಾಗ್ತಾನೆ ಕೊನೆಗೆ ಸರ್ವಾವತಃ ಆಗಿಬಿಡ್ತಾನೆ, ಅಂದರೆ ಎಲ್ಲ ವಿಧವಾದ ಜ್ಞಾನ ನಾನು ಸರ್ವೋಸ್ಮಿ ಅಂತ ತಿಳ್ಕೊಂಡ್ಬಿಡ್ತಾನೆ ಅಂತ ಹೇಳಿದರು. ಮುಕ್ತಿ ಅವಸ್ಥೆಯಲ್ಲಿ ಏನಾಗ್ತಾನೆ ಅವನು ಸರ್ವೋಸ್ಮಿ, ಎಲ್ಲ ಪಡೆದಾಗಿಬಿಟ್ಟಿದೆ. ಈಗ ಬಾಹ್ಯ ಪ್ರಕಾಶೋಭಾ ಇತ್ಯುಕ್ತೋ ಜ್ಯೋತಿರಾಂತರ ಉಚ್ಯತೆ ಸುಖಂ ಸ್ವರೂಪಭೂತಂ ಯತ್ ஆனந்த இதி கத்தியதே முன்னாம விஷயோத்தம் சத் பிரகிருஷ்ட விஷயாத் பிரமுத்தி ச. அல்ல இன்னேன பந்தல்லி அல்லி விளக்கில்ல அதுல்ல இதுல்ல முத இல்ல பிரமுத இல்ல அதெல்லாம் ஹெழ்த்தா பந்தித்தரும் அதுக்கெல்லாம் ரிப்பிட்டேஷன் கண்ட காணத்தை அதுக்கு அர்த்தம் ஹெடுத்தாரே. பிரகாச இல்ல அந்தாரு ஜோதி இல்ல அந்தாரு ஏன் அர்த்தம் ஆகிதரே? பிரகாச அந்த ஜோதி, ஜோதி அந்த பிரகாச எரடே ஹெடுபேக்கு அந்த கேட்டிதரே. பாஹ்ய பிரகாஷோபா இத்யுக்தா பாஹ்ய பிரகாசவன்ன பா அந்தாரு. ஜோதியர் அந்தர உச்சதே, ஜோதி இல்ல அந்த ஒடகின பிரகாச இல்ல, லைட் இல்ல பீதி லைட்டு ஒடகின் லைட் அந்த எரடி இல்ல. ஈக ಬೀದಿ ಲೈಟ್ ಇಲ್ಲ ಒಳಗಿನ ಲೈಟ್ ಇದೆ, ಒಳಗಿನ ಲೈಟ್ ಇಲ್ಲ ಬೀದಿ ಲೈಟ್ ಇದೆ, ಎರಡೂ ಇಲ್ಲ. ಆ ರೀತಿಯಲ್ಲಿ ಉಪಯೋಗಿಸಿದಾಗ ಹೊರಗೆ ಒಳಗೆ ಅಂತ ಪ್ರಕಾಶ ಎರಡಿದೆ, ನಮಗೆ ಇದೆ. ಈಗ ಹೊರಗೆ ಒಳ್ಳೆ ಫಸ್ಟ್ ಕ್ಲಾಸ್ ಬೆಳಕಿದೆ, ಪ್ರಾಬ್ಲಮ್ ಇದೆ, ಏನು ತೋಚೋದಿಲ್ಲ ಅಂತ ಕೂತಿದ್ದಾರೆ. ಈಗ ಒಳಗೆ ತೋಚೋದಿಲ್ಲ, ಹೊರಗೆ ಬೆಳಕಿದೆ. ಕೆಲವೊಮ್ಮೆ ಏನಾಗಿದೆ, ಒಳಗೆ ಒಳ್ಳೆ ತೋತ ಹೊರಗೆ ಲೈಟ್ ಇಲ್ಲ, ಒಳಗೆ ತೋಚ್ತಾ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಎರಡು ನಮ್ಮಲ್ಲೇ ಎರಡು ಪ್ರಕಾಶದ ಕಾನ್ಸೆಪ್ಟ್ ಸ್ಪಷ್ಟ ಅರ್ಥ ಮಾಡ್ಕೋತೀವಿ. ಸರ್ವಾವತಃ ಆ ಸಮಂತಾತ್ ಸರ್ವವತಃ ಸರ್ವಜ್ಞಾನಾನ್ಯುಪಾದಾಯ ಬಾಹ್ಯ ಪ್ರಕಾಶೋ ಭಾ ಇತ್ಯುಕ್ತ ಜ್ಯೋತಿ ಆಂತರ ಉಚ್ಯತೆ ಸುಖಂ ಸ್ವರೂಪಭೂತಂ. ಎಲ್ಲೆಲ್ಲಿ ಸುಖ ಅಂತ ಕರೀತಾರೋ, ಆನಂದ ಅಂತ ಕರೀತಾರೋ, ಸ್ವರೂಪ ಸುಖ ಅಂತ ಅರ್ಥ. ಸ್ವರೂಪಭೂತಂ ಸುಖಂ ಯದಾನಂದ ಇತಿ ಕಥ್ಯತೆ. ಸರಿ ಅರ್ಥ ಮಾಡಿಕೊಂಡ್ರೆ ಸುಖ ಅಂದರೆ ಆನಂದ, ಆನಂದ ಅಂದರೆ ಸ್ವರೂಪದ ಆನಂದ. ಅದಕ್ಕೆ ಇಹ ಕಲು ಸುಖಮೇವ ಮೇಸ್ಯ. ಸುಖ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಆನಂದವನ್ನು ಕರೀತಾರೆ ನೈಜಾನಂದ. ಅದು ಮುನ್ನಾಮ ಮುದಹ ಅಂದರೆ ಏನು? ಮುನ್ನಾಮ ವಿಷಯೋತ್ಥಂ. ಮುದಹ ಅಂದರೆ ವಿಷಯಗಳ ಸಂಪರ್ಕದಿಂದ ಬರುತ್ತಲ್ಲ ಜ್ಞಾನ, ಏನಂತಾರೆ ಅದನ್ನು ಮುತ್ ಅಂತ ಕರೀತಾರೆ. ಆ ವಿಷಯಗಳೇ ಸ್ವಲ್ಪ ಸ್ಪೆಷಲ್ ವಿಷಯಗಳಾಗಿದ್ದರೆ ಪ್ರಮುತ್ ಅಂತ ಕರೀತಾರೆ. ಪ್ರಮುದಃ ಮುದಹ ಪ್ರಮುದಃ ಅಂಥೇಳಿ ಎರಡು ಪದ ಉಪಯೋಗಿಸ್ತಾರೆ. ಹೌದು, ಆ ಸ್ವರೂಪ ಸುಖ ಅಲ್ಲ, ಯಾಕೆಂದರೆ ನಮ್ಮ ಗುರಿ ಅದು ಅಂತ ಅರ್ಥ. ಗುರಿ ಅದು ಯಾವಾಗಲೂ ಸುಖನೇ ಆಗಬೇಕೆಂಬ ಗುರಿ ನಾವು ಹೊಂದಬೇಕು ಯಾವಾಗಲೂ ಕೂಡ. ರಿಸ್ಕ್ ಇರಬಾರ್ದು, ಅದಕ್ಕೆ ರಿಸ್ಕ್ ಫ್ಯಾಕ್ಟ್ರಿ ಅದಕ್ಕೆ ಹಾಕ್ತಾರೆ ಅಂದರೆ ಸುಖ ತಪ್ಪಿಸಿಬಿಡುತ್ತೆ, ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಆದರೆ ಎಲ್ಲೂ ಕೂಡ ನಮಗೆ ಮೋಕ್ಷದಲ್ಲಿ ಏನು ರಿಸ್ಕ್ ಫ್ಯಾಕ್ಟರೇ ಇಲ್ಲ. ಅದಕ್ಕೆ ನಿಜವಾದ ಸ್ವರ್ಗಕ್ಕೂ ಇದೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಗೊತ್ತಾಯ್ತಾ? ಸಡನ್ನಾಗಿ ಹೋಗಿಬಿಡುತ್ತೆ ಇದಕ್ಕಿದ್ದಾಗೆ. ಎಷ್ಟು ಡೇಂಜರಸ್, ಅಲ್ಲಿ ಟೆನ್ಷನ್ ಇದೆ. ಮೋಕ್ಷದಲ್ಲಿ ಪ್ರಸಕ್ತಿನೇ ಇಲ್ಲ. ಅನಾವೃತ್ತಿ ಶಬ್ದ ಅನಾವೃತ್ತಿ ಸ್ವರ್ಗಕ್ಕೂ ಅದಕ್ಕೆ ಫಸ್ಟ್ ಡಿಫ್ರೆನ್ಸೇನೆ ಅಲ್ಲಿ ಹೇಳಿಬಿಡ್ತಾರೆ. ಸೆಕೆಂಡ್ ಡಿಫ್ರೆನ್ಸ್ ಏನು? ಆವೃತ್ತಿ ಅಂದರೆ ಹೋಗೋದಿಲ್ಲೇ ಇಲ್ಲ, ಬಂದಮೇಲೆ ತಾತ್ಕಾಲಿಕ, ಇದು ನಿತ್ಯ, ಅದು ಅಪೂರ್ಣ, ಇದು ಪೂರ್ಣ. ಎರಡು ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ ಮುಕ್ತಿಗೂ ಸ್ವರ್ಗಕ್ಕಿರೋ ವ್ಯತ್ಯಾಸ ಗೊತ್ತಾಯಿತು. ಇನ್ನು ಸ್ವರ್ಗಕ್ಕೂ ಇದಕ್ಕೆ ತೊಗೊಂಡ್ಬಿಟ್ರೆ ಅವೆರಡು ಕಾಮನ್ನೇ. ಸ್ವರ್ಗದ ಸುಖನೂ ಅನಿತ್ಯ, ಸಂಸಾರ ಸುಖನೂ ಅನಿತ್ಯ. ಸ್ವರ್ಗದ್ದು ಕೂಡ ಅಪೂರ್ಣ, ಇದು ಅಪೂರ್ಣ. ಆದರೆ ಡಿಗ್ರಿ ಅಷ್ಟೇ, ಗೊತ್ತಾಯ್ತಾ? ಡಿಗ್ರಿ ಉದಾಹರಣೆಗೆ ಬರೀ ಗಂಜಿಯನ್ನು ಊಟ ಮಾಡಿದರೂ ಊಟ ಮಾಡಿ ಹೇಳಬೇಕು, ಎಂತ ಪಂಚಭಕ್ಷ ಪರಮಾನ ಊಟ ಮಾಡಿ ಹೇಳಬೇಕು. ಮೂರು ತಾಸಿಗೆ ಎರಡು ಖಾಲಿ ಆಗದೆ, ಎರಡರ ಆಯುಷ್ಯ ಎಷ್ಟೊತ್ತು? ಎಷ್ಟೇ ಸ್ಪೆಷಲ್ ಫುಡ್ ತಿಂದರೂ ಕೂಡ ಅಷ್ಟೊಂದು ಜೀರ್ಣ ಆಗಲೇಬೇಕದು, ಖಾಲಿ ಆಗಲೇಬೇಕದು. ಆದ್ದರಿಂದ ಅದು ಏನಾಯ್ತು ಅಲ್ಲಿಗೆ? ಸ್ವರ್ಗನೂ ಅನಿತ್ಯ, ಇದು ಅನಿತ್ಯ ಅಷ್ಟೆ. ಯಾವುದು? ಮುದ 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 ಅಂದರೆ ಒಂದೇ, ಬೋಧ ಅಂದರೆ ಒಂದೇ. ಎಲ್ಲಿ ಉಪಯೋಗಿಸ್ದೆ ಬರೀ ಬೋಧ ಅಂತ ಕರೆದ್ಬಿಟ್ರೆ ಮೋಕ್ಷಕ್ಕೂ ಆಗುತ್ತೆ. ಸುಹೃನ್ ಮಿತ್ರ ಇದ್ದ ಹಾಗೆ ನಾಲ್ಕೈದು ಒಟ್ಟಿಗೆ ಹೇಳಿಬಿಟ್ಟಾಗ ಸ್ಪೆಷಲ್ ಅರ್ಥ ಮಾಡ್ಕೊತಾ ಹೋಗಬೇಕು. ಒಂದೇ ಹೇಳಿಬಿಟ್ಟಾಗ ಪ್ರಮೋದ ಹಾಗೇನೆ. ಇಲ್ಲಿ ಪ್ರಮೋದ ಅಂದ್ರೆ ಏನು ಹೇಳಿದರು? ವಿಶೇಷ ವಿಷಯ ಸುಖ, ಸಾಮಾನ್ಯ ವಿಷಯ ಸುಖ ಮೋದ. ವಿಶೇಷ ಅದಕ್ಕೆ ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ. ದೇವರಿಗೆ ಮೋದ ಅನ್ನೋ ದೋಷ ಇಲ್ಲ ಅಂದ್ಬಿಟ್ರು. ಅರೇ, ದೇವರಿಗೆ ಆನಂದ ಇಲ್ಲ ಏನಾಗಿದ್ರೆ? ವಿಷಯ ಸುಖ ಜನ್ಯವಾದಂಥ ಸುಖ, ವಿಷಯ ಪ್ರಸ್ಥೆ ಧನ್ಯವಾದ ಸುಖ ದೇವರಿಗಿಲ್ಲ. ಯಾಕೆ? ಪರಮ ಸ್ವರೂಪ ಸುಖ ಎಲ್ಲ ಕೂಡ. ಇಲ್ಲ ಸುಮ್ಮನೆ ಹೋದ್ರೆ ಏನಾಗುತ್ತೆ? ಅದ್ವೈತ ಹೇಳಿದಾಗ ಆಯ್ತು ಜಗನ್ನಾಥದಾಸರು. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಅವರು ಹೇಳ್ತಾರೆ. ದೇವರಿಗೆ ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ, ಎಲ್ಲ ಒಂದೇ ಆಯ್ತಲ್ಲ. ಅವ್ರು ಈ ವ್ಯತ್ಯಾಸ ಗೊತ್ತಿಲ್ಲ. ಜಗನ್ನಾಥ ಸ್ಪಷ್ಟ ಆಚಾರ್ಯ ಮಾತನ್ನು ಹೇಳ್ತಾರೆ. ಬೋಧ ಅಂದರೆ ವಿಷಯಜನ್ಯ ಸುಖ, ಅದು ದೇವರಿಗಿಲ್ಲ, ಸ್ವರೂಪದ ಸುಖ ಇದೆ. ಅರ್ಥ ಆಯ್ತಾ? ಪುಸ್ತಕ ಹಿಡ್ಕೊಂಡು ಹೋಗ್ತಾನೆ, ಪುಸ್ತಕ ಬಿಟ್ಟು ಹೋಗ್ತಾನೆ, ಪುಸ್ತಕ ಬಿಟ್ಟು ಹೋಗ್ತಾನೆ ಜ್ಞಾನಿ ಅಂತಾರೆ, ಪುಸ್ತಕ ಬಿಟ್ಟು ಪುಸ್ತಕ ಹಿಡ್ಕೊಂಡು ಹೋಗ್ತಾನೆ, ಇನ್ನೂ ಬಂದಿಲ್ಲ ಅವನಿಗೆ ಅಂತಾರೆ. ಹೋಗ್ತಾನೆ, ಯಾಕೆ ಡಿಪೆಂಡ್ ಆಗಿದ್ದಾನೆ ಇನ್ನೂ ಕೂಡ. ಅವನು ಡಿಪೆಂಡೆನ್ಸ್ ಇಲ್ಲ ಈಗ. ಪುಸ್ತಕ ಹಿಡ್ಕೊಂಡು ತಪ್ಪು ಹೋಗ್ತಾನೆ, ಇನ್ನೂ ಡೇಂಜರ್ ಅದು. ಪುಸ್ತಕ ತಪ್ಪು ಹೋಗ್ತಾರೆ, ಪುಸ್ತಕ ಓದೋಕ್ಕೂ ಬರೋದಿಲ್ಲ, ಅನೇಕ ಹಂತಗಳು ಓದೋಕ್ಕೆ ಅನೇಕ ಭಾಷೆನೇ ಬರೋದು, ಲ್ಯಾಂಗ್ವೇಜ್ ಲಿಪಿನೇ ಗೊತ್ತಿಲ್ಲ. ಆದ್ದರಿಂದ ಈ ಕೆನಾಟ್ ರೀಡ್. ಇನ್ನು ಓದ್ತಾನೆ, ವಿಷಯ ಗೊತ್ತಿಲ್ಲ, ತಪ್ಪು ತಪ್ಪು ಅಂತಾನೆ. ಇನ್ನೊಬ್ಬರು ನೋಡ್ಕೊಂಡು ಸರಿ ಓದ್ತಾನೆ, ಇನ್ನೊಬ್ಬರು ನೋಡ್ಕೊಳ್ಳೋದೆ ನೋಡ್ಕೊಂಡು ಹೋಗಿದ್ರೆ ಸರಿಯಾಗಿ ಓದ್ತಾನೆ. ಅವಾಗ ಏನಾಯ್ತದ? ಅದು ಪರ್ಫೆಕ್ಷನ್ ಬಂದಾಗಲೇ. ಆ ಅರ್ಥದಲ್ಲಿ ಮುದ ಪ್ರಮುದ ಮತ್ತು ಡಿಫರೆನ್ಸ್ ಇದೆ. ಆ ಅದು ಬೇರೆ, ಪ್ರಮಾದ ಬೇರೆ. ಇದು ಪ್ರಮೋದ ಪ್ರಮಾದ ಆಪೋಸಿಟ್ ಎರಡು. ಪ್ರಮೋದ ಅಂಬುದು ಆನಂದ, ಪ್ರಮಾದ ಅಂಬುದು ತಪ್ಪದು. ಪ್ರಮತ್ತ ಪ್ರಮಾದದಿಂದನೇ ಪ್ರಮತ್ತ ಬಂದಿರೋದು. ಯಾರು ಪ್ರಮಾದಕ್ಕೊಳಗಾಗಿರ್ತಾನೋ ಅವ್ರು ಯಾರು? ಅವನು ಪ್ರಮತ್ತ ಅಂತ ಕರೆಯೋದು. ಉನ್ಮತ್ತ ಪ್ರಮತ್ತ ಎಲ್ಲ ಬಯ್ಯೋ ಪದಗಳು, ಹೊಗಳ ಪದಗಳಲ್ಲ. ಬಾಹ್ಯ ಏನ ಕುಂಭದಾದರೆ ಅದು ಹೂ, ಅದು ನೈಟ್ ಲೋಟಸ್, ರಾತ್ರಿ ಕಮಲನ ಏನಂತ ಕರೀತಾರೆ, ಕುಮುದ ಪುಷ್ಪ ಅದು. ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮುದ ಬೇರೆ, ಪ್ರಮುದ ಬೇರೆ, ಕುಮುದ ಬೇರೆ, ಗೊತ್ತಾಯ್ತಾ? ಇದು ಉದಾಹರಣೆಗೆ ಪದ ಹೇಗಿರ್ತಾರೆ, ಹಾರ ಇದೆ, ಹಾರಕ್ಕೆ ಆಹಾರ, ವಿಹಾರ, ಸಂಹಾರ, ಉಪಹಾರ, ಪ್ರಹಾರ ಸೇರಿಸಿದಾಗಲ್ಲ ಅರ್ಥ ಬದಲಾಗೋಗ್ಬಿಡುತ್ತೆ, ಅನ್ನ ಆಗೋಗ್ಬಿಡುತ್ತೆ. ಅದಕ್ಕೆ ಅದು ಉಪಸರ್ಗ, ಸಾಮಾನ್ಯವಾಗಿ ಉಪಸರ್ಗೇಣ ಧಾತ್ವರ್ಥ ಬಲಾದ ಅನ್ಯತ್ರ ನೀಯತೆ. ಉಪಸರ್ಗ ಸೇರಿಸಿದಾಗ ಧಾತುವಿನ ಅರ್ಥ ಚೇಂಜ್ ಆಗಿಬಿಡುತ್ತೆ. ಎಕ್ಸಾಂಪಲ್ ಇದನ್ನೇ ಕೊಡೋದು, ಹ ಇದೆ, ಹಾರ ಆಹಾರ ಪರಿಹಾರ, ಆಹಾರ ಉಪಹಾರ, ವಿಹಾರ ಸಂಹಾರ, ಎಷ್ಟು ವ್ಯತ್ಯಾಸ ಆಗೋಯ್ತು ಅದ್ರ. ಅದೇ ರೀತಿಯೇ ಫಲಹಾರ ಏಕಾಚಿ ಇರೋದು, ಅದರಿಂದ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಪ್ರಹಾರ ಎಲ್ಲ ಆಗುತ್ತೆ. ಅದು ಉಪಸರ್ಗಗಳ ವಿಶೇಷ ಮಹತ್ವ. ಅದು ಕುಮದಾನದಲ್ಲಿ ಆ ಬಂದಿರೋ ಪದ ಬೇರೆ, ಅದು ಅದ ನೈದಿಲೆ, ಅದು ರಾತ್ರಿ ಕಮಲ ಅಂತ ಕರೀತಾರೆ. ಸುಖಂ ಸ್ವರೂಪ ಭೂತಂ ಎತ್, ಇದೆಲ್ಲ ಆಚಾರ ಬೇರೆ ಯಾರೂ ಗಮನಿಸ್ತಿಲ್ಲ, ಆಚಾರ ಒಬ್ಬರು ಇದನ್ನೆಲ್ಲ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾ. ಇದು ದೊಡ್ಡ ಜನಕ್ಕೆ ಅರ್ಥ ಆಗದೇನೆ ಸುಮ್ಮನೆ ನೋಡಿದರೂ ಬೈತಿರೋದಷ್ಟೆ. ಯದಾನಂದ ಇತಿ ಕಥ್ಯತೆ ಮುನ್ನಾಮ ವಿಷಯೋತ್ಥಂ ಯತ್ ಪ್ರಕೃಷ್ಟ ವಿಷಯಾತ್ ಪ್ರಮುತ್ ಇತಿ ಛಾ, ಇದೆಲ್ಲ ಸ್ಪಷ್ಟೀಕರಣ. ತದೇತ ಶ್ಲೋಕ ಶ್ಲೋಕ ಭವತ್, ಅದು ಹೇಳಿದ್ದನ್ನೇ ತಕ್ಷಣ ಕೊಟ್ಬಿಟ್ಟು ಹಿಂದೇಳಿ ಶ್ಲೋಕನ ಕೊಟ್ ಮಾಡ್ತಾರೆ. ತದೇತೆ ಏನ ಅದೇ ಹೇಳಿದ್ದು ಏನ ಏನಂತಿದೆ ಎಲ್ಲಿ ಕೊನೆ ಪೂರ್ತಲೇನಾ? ಬಾಹ್ಯ ವರ್ಚೋರೂಪ ಇತ್ಯರ್ಥ ನ ತತ್ರ ಆನಂದ ಮುದ ಪ್ರಮುದ ಇತ್ಯರ್ಥ ಪುನರುಕ್ತಿ ಪರಿಹಾರಾಯ ಆನಂದಾದಿ ಶಬ್ದಾರ್ಥಮಃ ಸುಖಮಿತಿ ಬುದ್ಧ್ಯಾ ವಿವಿಕ್ತಸ್ಯ ಉತ್ಥಮಿತ್ಯಸ್ಯ ಪ್ರಕೃಷ್ಟ ವಿಷಯಾದಿತ್ಯತ್ರಾಪಿ ಸಂಬಂಧ. ಅರ್ಥಭೇದಮಃ ಬಾಹ್ಯ ಪ್ರಕಾಶ ಇತಿ ವರ್ಚೋರೂಪ ಇತ್ಯರ್ಥ. ಏನು ಬೇಕದಕ್ಕೆ? ಇಲ್ಲಿ ನಾ ತತ್ರ ಆನಂದ ಮುದ ಪ್ರಮುದ ಇತ್ಯತ್ರ ಪುನರುಕ್ತಿ ಪರಿಹಾರಾಯ, ಅಲ್ಲಿ ನಾ ಅಂಬೋದು ನಾ ಬೇಕದು, ಅಲ್ಲಿ ನಾ ಫುಲ್ ಸ್ಟಾಪ್ ಅದಾದ್ಮೇಲೆ ಹಾಕಬೇಕು, ನಾ ಆದ್ಮೇಲೆ ಫುಲ್ ಸ್ಟಾಪ್ ಹಾಕಬೇಕು. ವರ್ಚರೂಪ ನಾ, ಗೊತ್ತಾಯ್ತಾ? ಮುಂದೇನು ಬೇರೆ, ತತ್ರ ಆನಂದ ಮುದ ಪ್ರಮುದ ಅಂಬೋದು ಓದ್ಕೋಬೇಕು. ಪ್ರಿಂಟ್ ಮಾಡ್ಬೇಕಾದ ತಪ್ಪು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ನಾ ಆದ್ಮೇಲೆ ಫುಲ್ ಸ್ಟಾಪ್ ಬರಬೇಕು, ಮೊದಲೇ ಫುಲ್ ಸ್ಟಾಪ್ ಹಾಕಿಬಿಟ್ಟಿದ್ದಾರೆ. ವರ್ಚರೂಪ ಅಂದರೆ ಬಾಹ್ಯ ಪ್ರಕಾಶ, ಒಳಗಿದ್ದಂಬೋದು ಏನದು ಜ್ಯೋತಿಪ್ರಕಾಶ. ಆ ವ್ಯತ್ಯಾಸ ಹೇಳೋದಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿದರು. ಇದು ಸಂಸ್ಕೃತದಲ್ಲಿ ಆಗೋದಿದ್ದೇನೆ, ದೀರ್ಘ ಹೆಚ್ಚು ಕಡಿಮೆ ಆದರೂ ಕಷ್ಟ ಬಿಡಿಸ್ಕೋಬೇಕಾದ ದಶರಾಮ ಶರ ಓದ್ತಾನೆ ಓದ್ತಾನೆ ದಶರಾಮ ಶರ ತಲೆ ಅಂತ ಹೇಳಿದ್ರು. ಏನು ತಲೆ ಓದ್ತಿದ್ದಾನೆ? ದಶರಾಮ ಶರಹ ಅಷ್ಟೆ, ದಶರಾಮ ಅದು ಬಿಡಿಸ್ಬೇಕು, ಎಲ್ಲೋ ಬಿಡಿಸ್ಬಿಟ್ಟವನು ದಶರಾಮ ಶರ ಆಗಬೇಕು. ಅದಕ್ಕೆ ಆ ರೀತಿ ಆಗಬಾರ್ದು. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ, ಪ್ರಹ್ಲಾದ ನಾ ಪಿತ ಬಾಧಿಸುತ್ತಿರುವಾಗ, ಸಂಸ್ಕೃತದಲ್ಲಿ ಬಹಳ ವ್ಯತ್ಯಾಸಗಳಾಗಿಬಿಡುತ್ತೆ. ಅದು ಬಿಡಿಸ್ಬೇಕಾದ್ರೆ ಪದಗಳಿರೋದು ಬಹಳ ಹುಷಾರಾಗಿ ಓದ್ಬೇಕಾದ್ರೆ, ಇಲ್ಲೂ ಹಾಗೆ ಆಗಿರೋದು. ಬುದ್ಧ ಯಾವಾಗಲೂ ಕೂಡ ಪ್ರಿಂಟ್ ಎಷ್ಟೇ ನೋಡಿದರೂ ಕೂಡ ತಪ್ಪು ಉಡದೇ ಉಳಿತಾವೆ, ಅದು ಅವಾಯ್ಡ್ ಮಾಡೋಕ್ಕೆ ಆಗೋದೇ ಇಲ್ಲ, ಮಿನಿಮೈಸ್ ಮಾಡ್ಬೋದೇ ಹೊರತು ರೂಟ್ ಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಕಡೆ ತಪ್ಪಾಗಿಬಿಡುತ್ತೆ, ಕೊನೆ ಪ್ರಮಾದ ಅಂತೀವಿ, ಕಣ್ಣು ತಪ್ಪು ಕೈ ತಪ್ಪದು ಆ ಥರ ಸರಿಯಾಗಿ ನೋಡಿ ನೋಡಿ ಹಾಕ್ತಾರೆ, ಆ ಕರೆಕ್ಷನ್ ಆಗಲಿ ಇಲ್ಲೂ ಹಾಕ್ಬಿಡ್ತಾನೆ ಕೊನೆ ಬಿಟ್ಬಿಟ್ಟು. ಬುದ್ಧ ವಿವಿಕ್ತಸ್ಯ ಉತ್ಥಮಿತ್ಯಸ್ಯ ಪ್ರಕೃಷ್ಟ ವಿಷಯಾದಿತ್ಯತ್ರಾಪಿ ಸಂಬಂಧ. ತದೇದೇ ಶ್ಲೋಕ ಭವಂತಿ, ಮುಂದೆ ಶ್ಲೋಕಗಳು, ಇದಕ್ಕೆ ಶ್ಲೋಕಗಳು ಅಂದ್ರೇನು? ಮಂತ್ರಗಳು. ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ ಅಸುಪ್ತಃ ಸುಪ್ತಾನ್ ಅಭಿಚಾಕಸೀತಿ, ಅಲ್ಲಿ ಕೋಟ್ ಮಾಡಿದ್ರು ಇದನ್ನು. ಸ್ವಪ್ನೇನ ಸ್ವಪ್ನದ ಮೂಲಕವಾಗಿ ಶಾರೀರಂ ಶರೀರದ ಒಳಗಿನ ಜೀವನನ್ನು ಅಭಿಪ್ರಹತ್ಯ ಒಳಗೆ ಹಾಕಿಸಿಬಿಟ್ಟು, ಅಸುಪ್ತಃ ಮಲಗದೇನೆ ತಾನೋ, ಸುಪ್ತಾನ್ ಅಭಿಚಾಕಸೀತಿ ಮಲಗದನ್ನೆಲ್ಲ ದೇವರು ನೋಡ್ತಾನೆ. ಎಷ್ಟು ದಿವ್ಯ ಜ್ಞಾನ ದೇವರು ನಮಗೆ ಅಂತ ಮಾಡಿ ಸಿಂಪಲ್. ಅದು ಮುಕ್ತರಿಗೆ ಸುಪ್ತವಸ್ಥೆ ಇಲ್ಲ ಅಂದಮೇಲೆ ದೇವರಿಗೆ ಸುಪ್ತವಸ್ಥೆ ಬರುತ್ತಾ? ಮುಕ್ತಿ ಮುಕ್ತರಿಗೆ ಯಾರಿಗೂ ಸುಪ್ತವಸ್ಥೆ ಇಲ್ಲ, ದೇವರು ಯಾರು ಮುಕ್ತಿ ಕೊಡೋನು ಅಂದಮೇಲೆ ಅವನಿಗೆ ಸುಪ್ತವಸ್ಥೆ ಹೇಳಿ ಗತಿ ಏನಾಗಬೇಕು ಈಗ? ಅರ್ಥ ಆಯ್ತಾ? ಎಂದು ಕೂಡ ಅದು ಸಿಂಪಲ್ ಕಾಮನ್ ಸೆನ್ಸ್. ಅದು ಇವರು ಅಂತ ಅರ್ಥ ಮಾಡಿ ಕೇಳಿಸಿಬಿಡ್ತಾರೆ. ಶುಕ್ರಮಾದಾಯ ಪುನರೇತಿ ಸ್ಥಾನಂ ಹಿರಣ್ಮಯ ಪುರುಷ ಏಕಹಂಸ. ಶುಕ್ರಮಾದಾಯ, ಶುಕ್ ಮತ್ತು ಕ, ಸುಖ ದುಃಖ ಎರಡು ಮಿಶ್ರವಾದ ಜೀವನನ್ನು ಪರಮಾತ್ಮ ಏನು ಮಾಡ್ತಾನೆ, ಆದಾಯ ತಗೊಂಡು ಹೋಗಿಬಿಟ್ಟು, ಪುನರೇತಿ ಸ್ಥಾನಂ ಹಿರಣ್ಮಯ ಪುರುಷ ಏಕಹಂಸ. ಶುಕ್ರಂ ಜೀವಮಾದಾಯ, ಒಂದು ಶು ಒಂದು ಶುಕ್ ಒಂದು ರಾ ಒಂದು. ಶೋಕೇನ ರತ್ಯಾಯುಕ್ತತ್ವ ಶುಕ್ರೋ ಜೀವ ಉದಾಹೃತ. ಇಲ್ಲಿ ಶುಕ್ರನ ಜೀವ, ಶುಕ್ರಾದ ಜೀವ ಅಂತ ಅರ್ಥ. ಆದರೆ ಶುಕ್ರಂ ಅಕಾಯಮೌರಣಂ, ಈಶಾವಾಸ್ಯ ಬಂತು ಅಲ್ಲಿ ಬೇರೆ ಬೇರೆ ಅರ್ಥ. ಅಲ್ಲಿ ಮತ್ತೆ ಆ ಪ್ರಸಂಗಗಳನ್ನು ಅರ್ಥ ಮಾಡಬೇಕು ಯಾವಾಗಲೂ. ಶುಕ್ರೋ ಜೀವ ಉದಾಹೃತ ಇತಿ ಚ ರತ್ಯಾನಂದೋ, ರತಿ ಆನಂದೋ ಬಿಡು, ರತ್ಯಾನಂದೌ ಪೂರ್ಣ ನಿತ್ಯವು ಹಿತೌ ತೇನ ಹಿರಣ್ಮಯ. ದೇವರಿಗೆ ರತಿ ಮತ್ತು ಆನಂದ ಒಂದು ಪೂರ್ಣ ಮತ್ತು ನಿತ್ಯ, ದೇವರನ್ನ ಹಿರಣ್ಮಯ ಅಂತ ಕರೀತಾರೆ. ಅದಕ್ಕೆ ಜೀವನಿಗೆ ಮುಕ್ತಿಯಲ್ಲಿ ಮಾತ್ರ ಇದೆ, ಇಲ್ಲಿಲ್ಲ, ಅದಕ್ಕಾಗಿ ಹಿರಣ್ಮಯ ಅಂತ ಕರೀಲಿಲ್ಲ. ದೇವರು ಹಿರಕ್ ಆನಂದ ಉದ್ದಿಷ್ಟ ಆಚಾರ, ಬೇರೆ ಕಡೆ ಹಿರುಕ್ ಅಂದರೆ ಆನಂದ, ಹಿರಣ್ಮಯ ಆನಂದಮಯ ಪರಮಾತ್ಮ. ಸ್ವರ್ಣವರ್ಣತಯ ವಾಪಿ ವಾಸುದೇವೋ ಹಿರಣ್ಮಯ. ಮತ್ತು ಹೊರಗಿನ ರೂಪದ ಬಣ್ಣ ಕೂಡ ಸ್ವರ್ಣವರ್ಣ, ಅದು ವಾಸುದೇವ ರೂಪಕ್ಕೆ ಹಿರಣ್ಮಯ ರೂಪ ಅಂತ ಕರೀತಾರೆ. ಒಂದು ಸ್ವಾರಸ್ಯ ಗೊತ್ತಾಗತ್ತಾಗ, ಧ್ಯೇಯ ಸವಿತ್ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಹು ಅಂತ ಹೇಳಿದ್ರಿಂದ ಅಲ್ಲಿ ವಾಸುದೇವ ರೂಪ ಪ್ರತಿಪಾದ್ಯ ಹೊಸ ಅರ್ಥ ಬರ್ತದೆ. ಹಿರಣ್ಮಯ ಅಂದರೆ ವಾಸುದೇವ ಅಂತ ಅರ್ಥ ಬರ್ತಿದ್ದಾರೆ. ಈ ಗಾಯತ್ರಿ ಮಂತ್ರ ಹೇಳೋದು ಮೋಕ್ಷಕ್ಕೋಸ್ಕರ, ಆದ್ದರಿಂದ ಆ ಅರ್ಥ ಕೂಡ ಅದು ಅತ್ಯಂತ ಗ್ರಾಹ್ಯ. ಹಿರಣ್ಮಯ ವಪುಹು ವಾಸುದೇವೋ ಹಿರಣ್ಮಯ ಪ್ರಧಾನ ಹಂಸ ರೂಪತ್ವಾತ್ ಏಕಹಂಸ ಇತೀರಿತಃ. ಪರಮಾತ್ಮ ಪ್ರಧಾನ ಹಂಸನಾದ್ದರಿಂದ ಏಕ ಅಂದರೆ ಪ್ರಧಾನ, ಇಬ್ಬರು ಪಕ್ಷಿಗಳೇ ಆದರೆ ಪರಮಾತ್ಮ ಏಕಹಂಸ ಪ್ರಧಾನ ಹಂಸ ಅಂತ ಹೇಳಿದ್ರಿಂದ ಜೀವೇಶ್ವರ ಭೇದ ಬಂದಂತೆ ಆಯಿತು. ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ ಬಹಿಷ್ಕುಲಾಯಾತ್ ಅಮೃತಶ್ಚರಿತ್ವಾ ಸ ಈಯತೆ ಅಮೃತೋ ಯತ್ರ ಕಾಮಂ ಹಿರಣ್ಮಯ ಪುರುಷ ಏಕಹಂಸ. ಮತ್ತು ದೇವರ ಮಹಿಮೆ ಕಂಟಿನ್ಯೂ ಮಾಡ್ತಾರೆ. ಪ್ರಾಣೇನ ರಕ್ಷನ್, ಪ್ರಾಣಾಪಾನ ಸಮಾಯುಕ್ತ ಇದ್ದಾಗೆ ಪ್ರಾಣದೇವರ ಮೂಲಕ ರಕ್ಷಣೆ ಮಾಡ್ತಾ, ಅವರಂ ಕುಲಾಯಂ ಬಹಿಷ್ಕುಲಾಯಾತ್ ಅಮೃತಶ್ಚರಿತ್ವಾ. ಕುಲಾಯ ಅಂದರೆ ದೇಹ, ಈ ದೇಹವನ್ನು ದೇಹದಿಂದ ಸ್ವಪ್ನಾವಸ್ಥೆಯಲ್ಲಿ ಜೀವನನ್ನು ಬೇರೆ ಕಡೆ ಎಳೆದೊಯ್ತಾನೆ ಪರಮಾತ್ಮ ಅಂಶತಃ. ಅದೇ ಅರ್ಜುನ ಪ್ರಸಂಗ ಹೇಳಿತ್ತಲ್ಲ, ಪ್ರತಿಜ್ಞೆ ಮಾಡಿಬಿಟ್ಟ, ಅಭಿಮನ್ಯುವನ್ನು ಒಂದು ದಿವಸ ರಾತ್ರಿ ನಾಳೆ ಸೂರ್ಯ ಮುಳುಗೋದ್ರೊಳಗೆ ಕೊಂದು ಬಿಡ್ತೇನೆ ಸೈಂಧವನ್ನ ಅಂಥೇಳಿ. ಅವತ್ತು ಮಧ್ಯರಾತ್ರಿ ಕನಸಿನಲ್ಲಿ ಏನು ಮಾಡ್ತಾನೆ ಕೃಷ್ಣ, ಅರ್ಜುನನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಕೈಲಾಸ ವನಯತ್ ಪ್ರಭು, ಕರ್ಕೊಂಡು ಹೋಗಿಬಿಟ್ಟು ಇನ್ನೊಮ್ಮೆ ಪಾಶುಪತಾಸ್ತ್ರ ಕೊಡಿಸಿ ಬೆಳಿಗ್ಗೆ ತಾಯಿಯವ್ರು ಕರ್ಕೊಂಡ್ಬರ್ತಾನೆ. ಯಾಕೆ ಅವ್ರು ನೇತ ಗುರುಗಳಿಂದ ಉಪದೇಶ ಆಗಬೇಕು ಅಂತ ಪರಮಾತ್ಮ ತಾನು ಕರ್ಕೊಂಡು ಹೋಗ್ತಾರೆ. ಅದು ಅಲ್ಲಿ ಹೇಳಿದ್ದಾರೆ, ಅದು ಎಲ್ಲರಿಗೂ ಪ್ರತಿನಿತ್ಯ ಆಗೋದಲ್ಲ, ಸಾಂಶ್ಯರಿಗೆ ಅದು ವಿಶೇಷ ಪ್ರಸಂಗದಲ್ಲಿ ಮಾತ್ರ, ಪ್ರತಿ ಪ್ರಸಂಗದಲ್ಲೂ ಹಾಗೆ ಮಾಡೋದಿಲ್ಲ, ವಿಶೇಷ ಪ್ರಸಂಗದಲ್ಲಿ ದೇಹನ ಕರ್ಕೊಂಡು ಹೊರಟೋಗ್ತಾರೆ ಅಂತ ಹೇಳ್ತಾರೆ. ಹಿರಣ್ಮಯ ಪುರುಷ ಏಕಹಂಸ ಹಂಸೇನ ಜೀವಮಾದಾಯ. ನೋಡಿ, ಹಂಸೇನ ಜೀವಮಾದಾಯ ಕ್ವಚಿತಿ ಶೋಭಿ ಕ್ವಚಿತ್, ಕೆಲವೊಮ್ಮೆ ಯಾವಾಗಲಲ್ಲ ಬಹಿರ್ನಯ ಸ್ವರ ಕರ್ಕೊಂಡು ಹೋಗ್ತಾರೆ. ಅದೇ ದೃಷ್ಟಾಂತ ಕೊಟ್ಬಿಡ್ತಾರೆ, ಸ್ವಪ್ನೇಶು ಫಲ್ಗುಣಂ ಯದ್ವತ್ ಕೃಷ್ಣ ಕೈಲಾಸಮಾನಯತ್. ತಾತ್ಪರ್ಯದಲ್ಲಿ ಸೇರಿಸ್ಕೋಬೇಕಿದ್ರೆ ಆಚಾರ್ಯ ತಮಗೆ ಹಾಕಿ ತಾವೇ ಮಾಡಿದಂಥ ವ್ಯಾಖ್ಯಾನ ಇದೆ. ಸ್ವಪ್ನೇಶು ಫಲ್ಗುಣಂ ಯದ್ವತ್ ಕೃಷ್ಣ ಕೈಲಾಸಮಾನಯತ್ ವಾಸನಾ ರೂಪಕಾನ್ ಪ್ರಾಯ ತ್ವಾಂತರೇವ ಪ್ರದರ್ಶಯೇತ್. ಆದರೆ ಸಾಮಾನ್ಯವಾಗಿ ಪರಮಾತ್ಮ ಏನು ಮಾಡ್ತಾನೆ, ವಾಸನಾ ಪುಸ್ತಕಗಳನ್ನ ಕನಸು ತೋರಿಸ್ತಾನೆ ಅಷ್ಟೇ, ವಿಶೇಷ ಪ್ರಸಂಗದಲ್ಲಿ ಮಾತ್ರ ಹಾಗೆ ಮಾಡ್ತಾನೆ. ಅಥೋ ಬಹಿಹಿ ಕುಲಾಯಾತ್ ಇತ್ಯಪಿ ವಾಂಗ್ ನ ವಿರುದ್ಧತೆ. ಇದು ಯಾತಕ್ಕೆ ಇಷ್ಟ ಸ್ಪಷ್ಟೀಕರಣ ಕೊಟ್ಟರು ಅಂದರೆ, ಸಾಮಾನ್ಯವಾಗಿ ಬ್ರಹ್ಮಸೂತ್ರ ಹೇಳಿದಾಗೆ ಉಪನಿಷತ್ ಹೇಳಿದಾಗೆ ಜೀವರಿಗೆ ಸ್ವಪ್ನಾವಸ್ಥೆಯಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಅವ್ರು ಇದ್ದಲ್ಲೇ ವಾಸನಾಮಯ ವಸ್ತುಗಳನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ ಅಷ್ಟೇ, ಅದು ಒಟ್ಟು ಸಿದ್ಧಾಂತ. ಅದು ಈ ವಾಕ್ಯ ಇಲ್ಲಿ ಬಂತು, ಯಾತಕ್ಕೆ ಅಂದರೆ ರೇರ್ ಕೇಸ್ ಅಂತ ಹೇಳಿ, ಇದು ಎಕ್ಸೆಪ್ಷನ್ನೇ ಹೊರತು ಉಳಿದಂತೆ ನಡೆದರೆ ಅದು ಅಲ್ಲೇ ಹೊರತು ಗಂಗಾನದಿಗೆ ಹೋಗಿದ್ದಲ್ಲ. ಅದು ಕೆಲವು ಎಲ್ಲೋ ಪ್ರಸಂಗದಲ್ಲಿ ಹಾಗೆ ಮಾಡ್ತಾನೆ ಅಂತ ಅರ್ಥ. ಅದಕ್ಕೆ ಅಥವಾ ಬಹಿಕುಲಾಯಾದಿತ್ಯಪಿ ವಾಕ್ ನ ವಿರುದ್ಧತೆ, ಈ ವಾಕ್ಯರು ವಿರುದ್ಧವಾದ ವಾಕ್ಯ ಅಲ್ಲ, ಸತ್ಯನೇ, ಬಟ್ ಯಾವಾಗಲೂ ನಡೆಯೋದು ಮಾತ್ರ ಅಲ್ಲ, ವೆರಿ ಗ್ರೇಟ್ ಎಕ್ಸೆಪ್ಷನ್ ಅಂತ ಅರ್ಥ. ಇತಿ ಹಂಸೇನ ಇತಿ ತರ್ಹಿ ದೇವಾದಿ ಫಲ್ಗುರವಿತಿ ತರ್ಹಿ ಕಾಗತಿ ಉದಾಹೃತ ಪ್ರಮಾಣ ಸ್ಥಿತಿ ತಾಹ ವಾಸನಾಮಯವಾಗುತ್ತೆ ಅಂತ ಡೀಟೇಲ್ಸ್ ಎಲ್ಲ ಬರುತ್ತೆ. ಸ್ವಪ್ನಾಂತ ಉಚ್ಚಾವಚವಿ ಯಮಾನೋ ರೂಪಾಣಿ ದೇವ ಕುರುತೇ ಬಹೂನಿ ಉತೇವ ಸ್ತ್ರೀಭಿಸ್ ಸಹ ಮೋದಮಾನೋ ಚಕ್ಷ ಋತೇ ವಾಪಿ ಭಯಾನಿ ಪಶ್ಯನ್. ಪರಮಾತ್ಮ ಸ್ವಪ್ನದಲ್ಲಿ ಉಚ್ಚಾವಚಂ ಇಯಮಾನ, ಉಚ್ಚ ಮತ್ತು ಅವಚ, ಕೆಲವೊಮ್ಮೆ ಒಳ್ಳೊಳ್ಳೆ ದೇಹ ಒಳ್ಳೊಳ್ಳೆ ಕನಸು, ಕೆಲವೊಮ್ಮೆ ಕೆಟ್ಟ ಕೆಟ್ಟ ಕನಸು ಕೊಡ್ತಾನೆ, ತಾನು ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ರೂಪಾಣಿ ದೇವ ಕುರುತೇ ಬಹೂನಿ, ಅನೇಕ ರೂಪಗಳನ್ನು ಪರಮಾತ್ಮ ಸ್ವೀಕಾರ ಮಾಡಿ ಕಾರ್ಯಗಳನ್ನು ಮಾಡ್ತಾನೆ. ಕೆಲವೊಮ್ಮೆ ಸ್ತ್ರೀಭಿಸ್ಸಹ ಮೋದಮಾನ ಸ್ವಪ್ನದಲ್ಲಿ ಅಂಥ ಸ್ವಪ್ನಗಳನ್ನು ತೋರಿಸ್ತಾನೆ. ಕೆಲವೊಮ್ಮೆ ಉದೇವಾಪಿ ಭಯಾನಿ ಪಶ್ಯನ್, ಹುಲಿ ಸಿಂಹ ತೋರಿಸಿ ಭಯನೂ ಪಡಿಸ್ತಾನೆ ಪರಮಾತ್ಮ. ಉಚ್ಚಾವಚೇಶು ರೂಪೇಶು ಪ್ರವಿಶನ್ ಪುರುಷೋತ್ತಮ ಬಹುರೂಪತ್ವಮಾ ಯಾತಿ ಸ್ವಪ್ನೇ ಸಜಗತ ಪ್ರಭು ಇತಿ ಚ. ಅದಕ್ಕೆ ಪುರಂದರಾಸ ರೂಪದಲ್ಲಿ ಬಂದರು ಅಂದರೆ ಆ ರಾಸ್ತ್ರ ವೇಷದಲ್ಲಿ ಪರಮಾತ್ಮ ಅನುಗ್ರಹ ಮಾಡಿದ ಅಂತ ಅರ್ಥ ವಿಜಯದಾಸರಿಗೆ. ಮೋದರೂಪತ್ವತೋ ವಿಷ್ಣೋ ಸ್ತ್ರೀಭಿರ್ಮೋದೋ ವಿಡಂಬನಂ. ಪರಮಾತ್ಮನಿಗೆ ಸ್ತ್ರೀಭಿರ್ಮೋದ ಅಂಬೋದು ವಿಡಂಬನ. ಸೊ ಗೋಪಿಕಾ ಸ್ತ್ರೀ ವಿಹಾರ ಮಾಡಿದ್ದು ಅಂದರೆ ವಿಡಂಬನ, ದೇವರಿಗೆ ಅದು ಯಾವುದು ಬೇಕಿಲ್ಲ ಅಂತ ಅರ್ಥ. ಪರಮಾತ್ಮನೇ ಬರ, ಬೇರೆಯವ್ರಿಗೆ ಎಂಟ್ರಿ ಇಲ್ಲ, ಹರಿವಾಯಿಗಳಿಗೆ ಮಾತ್ರ ಎಂಟ್ರಿ, ಬೇರೆಯವ್ರಿಗಿಲ್ಲ. ರುದ್ರದೇವರ ಇದಷ್ಟೇ, ಸ್ಕ್ರೀನ್ ಇದ್ದಾಗೆ ಅವರು ಕ್ಯಾನ್ವಾಸ್ ಇದ್ದಾಗೆ ಹೊರತು ಅವ್ರ ಆ್ಯಕ್ಟಿವ್ ರೋಲ್ ಇಲ್ಲ. ಅರೆ ಹೇಳಿದ್ದೇನು, ಹರಿವಾಯುಗಳು ಅಂತ ಹೇಳಿದ ಮೇಲೆ ಮಹಾಲಕ್ಷ್ಮಿ ಬರ್ತಾರೆ, ಅವ್ರ ಪತ್ನಿಯರು ಬರ್ತಾರೆ, ಎಲ್ಲೆಲ್ಲಿ ಪುರುಷರನ್ನು ಹೇಳ್ತಾರೋ ಅಲ್ಲಿ ಸಾಮಾನ್ಯವಾಗಿ ಯಾರನ್ನು ತಗೊಳ್ಬೇಕಲ್ಲಿ ಸ್ತ್ರೀಯರನ್ನು ತಗೊಳ್ಬೇಕು. ವಿರೋಧ ಹೇಳಿದ ಮಾತ್ರ ಇಲ್ಲ ಅಂತ ಹೇಳಿದರೆ ಮಾತ್ರ ಇಲ್ಲ ಅಷ್ಟೇ. ಆರಾಮವಶ್ಯ ಪಶ್ಯಂತಿ ನತಂ ಪಶ್ಯತಿ ಕಶ್ಚನ ಇತಿ ತಮ್ನಾ ಯತಂ ಬೋಧ ಏರಿತ್ಯಾಹುರ್ ದುರ್ಭಿಷಜ್ಜಂ ಅಸ್ಮೈ ಭವತಿ ಯಮೇಶನ ಪ್ರತಿಪದ್ಯತೆ ಅಥೋ ಖಲು ಆಹುಹು ಜಾಗರಿತ ದೇಶ ಸ್ವಾ ಏವ ಅಸ್ಯ ಏಷ ಇತಿ ಯಾನಿ ಹೇವ ಜಾಗ್ರತ್ ಪಶ್ಯತಿ ತಾನಿ ಸುಪ್ತ ಇತ್ಯತ್ರಾಯಂ ಪುರುಷಃ ಸ್ವಯಂ ಜ್ಯೋತಿರ್ಭವತಿ ಸೋಹಂ ಭಗವತೇ ಸಹಸ್ರಂ ದದಾಮಿ ಅತ ಊರ್ಧ್ವಂ ವಿಮೋಕ್ಷಾಯ ಬ್ರೂಹೀತಿ. ಜೀವಸ್ಯ ಮೃತಿಕಾಲೇ ಚ ಸ್ವಪ್ನಕಾಲೇ ಚ ಕೇಶವಃ ಏವಂ ವಿಧಾನಿ ಕರ್ಮಾಣಿ ಕುರ್ಬಾಣೋಪಿ ನ ದೃಶ್ಯತೆ. ಜೀವನಿ ಮೃತಿಕಾಲದಲ್ಲೂ ಪರಮಾತ್ಮ ಹೀಗೆ ಮಾಡ್ತಾನೆ, ಸ್ವಪ್ನಕಾಲದಲ್ಲೂ ಮಾಡ್ತಾನೆ, ತಾನು ಮಾತ್ರ ಕಾಣೋದಿಲ್ಲ. ಗೊತ್ತಾಯ್ತಾ, ತಾನು ಮಾತ್ರ ಕಾಣೋದೇ ಇಲ್ಲ. ಈ ಸಿನಿಮಾಗೆ ಹೋಗ್ತಾರೆ, ಪ್ರೊಜೆಕ್ಟ್ರ್ ಬಿಡೋನ್ ಕಣ್ಣಿಗೆ ಕಾಣೋದೇ ಇಲ್ಲ. ಗೊತ್ತಾಯ್ತಿಲ್ಲ, ಅವ್ನು ನೋಡ್ಲಿಕ್ಕೆ ಯಾರು ಇಷ್ಟನೂ ಪಡೋದಿಲ್ಲ. ಆದರೆ ದೇವ್ರು ಇಷ್ಟಪಟ್ಟರು ದೇವ್ರು ಕಾಣೋದಿಲ್ಲ, ಇದು ವಿಶೇಷ. ಏವಂ ವಿಧಾನಿ ಕರ್ಮ ಏವಂ ವಿಧಾನಿ ಕರ್ಮಾಣಿ ಕುರ್ವಾಣೋಪಿ ನ ದೃಶ್ಯತೆ ತಥಾ ಜಾಗರಿತೆ ಸುಪ್ತೌ ಮುಕ್ತೈರೇವತು ದೃಶ್ಯತೆ ತಥಾ ಜಾಗರಿತೆ ಸುಪ್ತೌ ಮುಕ್ತೈರೇವತು ದೃಶ್ಯತೆ. ಆದರೆ ಜಾಗರಣ ಎತ್ತೆತ್ತಾಗ ಕಾಣೋದು ಯಾರಿಗೆ? ಮುಕ್ತರಿ ಮಾತ್ರ. ಸುಪ್ತಿಯಲ್ಲಿ ಜ್ಞಾನಿಗಳು ಅನುಭವಕ್ಕೆ ಬರ್ತಾನಷ್ಟೇ, ಕೊಡೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ತಥಾಪಿ ನಾಯತೆಭ್ಯಸ್ತಂ ಜ್ಞಾನಿ ಬ್ರೂಯಾಜ್ಜನಾರ್ದನಂ ಯಶ ಗೋಚರತಾಂ ವಿಷ್ಣು ಕದಾಚಿನ್ನ ಪ್ರಪದ್ಯತೆ ತಥಾಪಿ ನಾಯತೆಭ್ಯ. ಗೊತ್ತಾಯ್ತಾ, ಯಾರಿಗೆ ಸಾಧನೆ ಇಲ್ಲ ಅಂಥವ್ರಿಗೆಲ್ಲ ದೇವ್ರ ವಿಷಯ ಹೇಳೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅಯೋಗ್ಯರಿಗೆಲ್ಲ ಏನು ಹೇಳಬಾರ್ದು? ದೇವ್ರ ಮಹಿಮೆ ಹೇಳಬಾರ್ದು. ಯಾಕೆ ದೇವ್ರಿಗೆ ಅವಮಾನ, ಅವ್ರು ಏನು ಮಾಡ್ತಾರೆ ಕೇಳಿ, ಭಗವದ್ಗೀತೆ ಸುಡಬೇಕು ಅಂತಾರಲ್ಲ, ಹಾಗೆ ಅವಮಾನ ಮಾಡ್ತಾರೆ ಅವ್ರಿಗೆ. ಯಾಕೆ ಅದಕ್ಕೆ ವಿತರ ಹೇಳ್ತಾರೆ, ಅವ್ರು ಹೃದಯ ಹೋಗಬೇಡ, ನೀನು ಅವಮಾನ ಮಾಡ್ತಾರೆ ನಿನಗೆ ಅಂತ ಹೇಳ್ತಾರಲ್ಲ. ಆ ಮಾತಿನಲ್ಲಿ ವಿದುರನಿಗೆ ಭಯ ಇರೋದು ತಪ್ಪೇ, ಆದರೆ ಹಿಂದಿನ ಲಾಜಿಕ್ ಇರೋದು ಕರೆಕ್ಟ್. ಅದು ಸಾರಿಗ್ರಾಮ ಅಯೋಗ್ಯರಿಗೆ ಕೊಟ್ಟರೆ ಬಿಸಾಕ್ತಾನೆ ಅವನು. ಅಂಥವ್ರಿಗೆ ಕೊಡೋದ್ರಿಂದ ಏನಾಯಿತು? ಅವಮಾನ ಮಾಡಿದಾಗಾಯ್ತು. ಅದು ಸತ್ಪಾತ್ರದಾರ ಅಂತ ಅತಿ ಕರೀತಾರೆ ಅಂದರೆ, ಕೊಟ್ಟ ದಾರನ ಅವನು ಅಪ್ರಿಷಿಯೇಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಉಪಯೋಗಿಸ್ಬೇಕು. ಇಲ್ಲದ್ರೆ ಅರ್ಥ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ಮಾತು ಉಪಯೋಗಿಸಿರೋದು. ಅಯೋಗ್ಯರು ಬಂದು ಹೇಳಿದರೆ ವಿದ್ಯಾದಾನ ಮಾಡಿದರೆ ವಿದ್ಯೆಗೆ ದುರುಪಯೋಗ ಮಾಡ್ತಾನು, ಅದಕ್ಕೆ ಹೇಳಬಾರದು ಅಂತ ಹೇಳಿರೋ ಪ್ರತಿ ಖಂಡನೆ. ಅದು ಮತ್ತದ ಖಂಡನೆ ಬೇರೆ, ಉಪದೇಶ ಬೇರೆ. ಅಯೋಗ್ಯರಿಗೆ ಏನು ಮಾಡಬಾರ್ದು? ಖಂಡನೆ ಮಾಡಲೇಬೇಕು. ಖಂಡನೆ ಮಾಡಬಾರ್ದು ಅಂತ ಹೇಳೇ ಇಲ್ಲ, ಉಪದೇಶ ಮಾಡಬಾರ್ದು ಅಂತ ಹೇಳ್ತಿರೋ ಅರ್ಥ ಡಿಫ್ರೆನ್ಸ್ ಗೊತ್ತಾಯ್ತಾ? ವಿತಂಡದಲ್ಲಿ ಏನು ಮಾಡ್ತಾರೆ ಯಾವಾಗಲೂ? ಖಂಡನೆ ಉಪದೇಶ ಮಾಡೋದಿಲ್ಲ. ಅರಿತಾ? ಉಪದೇಶ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ಅವರು ಯೋಗಿರೋದು ಕನ್ಫರ್ಮ್ ಆಗಿರ್ಬೇಕು, ಇದ್ರ ಉಪದೇಶ ಮಾಡಬಾರ್ದು ಅವ್ರಿಗೆ. ತಥಾಪಿ ರಾಯತೆಭ್ಯಸ್ತಂ ಜ್ಞಾನೀಭೂ ಯಾಜ್ಜನಾರ್ದನಂ ಯಶ ಗೋಚರತಾಂ ವಿಷ್ಣು ಕದಾ ಚಿನ್ನ ಪ್ರಪದ್ಯತೆ ತಸ್ಯ ಆಯತ್ತಸ್ಯ ಪಾಪಸ್ಯ ಭೇಷಜಂ ನಹಿ ರೀಧ್ಯತೆ. ಹೇಗೆ ಹೇಳ್ತಾರೆ ನೋಡಿ, ಅವನಿಗೆ ಎಷ್ಟು ಹೇಳಿದ್ರು ಕೂಡ ದೇವರವರ ಕಿವಿ ಏನು ಮಾಡಿದ್ರು ಅವರಿಗೆ ವಿಷ್ಣು ತಿಳ್ಕೊಳಕ್ಕೆ ಆಗೋದಿಲ್ಲ, ದೇವರವರಿಗೆ ಅರ್ಥ ಕಣ್ಣಿಗೆ ಕಾಣೋದೇ ಇಲ್ಲ. ಆದ್ದರಿಂದನೇ ಪಾಪಸ್ಯ ಭೇಷದ ಅಂತ ಸ್ವರೂಪದಲ್ಲಿ ಕೆಟ್ಟವರಿದ್ದವರಿಗೆ ಪರಿಹಾರನೇ ಇಲ್ಲ, ಆದ್ದರಿಂದ ಹೇಳಿ ಉಪಯೋಗ ಇಲ್ಲ. ಉದಾಹರಣೆಗೆ ಬದುಕಿರೋರಿಗೆ ಔಷಧಿ ಕೊಡ್ರಿ, ಸತ್ ಮೇಲೆ ಔಷಧಿ ಕೊಟ್ಟರೆ ಏನು ಉಪಯೋಗ? ವೇಸ್ಟ್. ಅದು ಔಷಧಿ ವೇಸ್ಟ್ ಮಾಡ್ಕೊಂಡಾಗ ಲೆಕ್ಕ ಹೊರತು ಉಪಯೋಗಕ್ಕೆ ಬರೋದಿಲ್ಲ. ಅವರೆಲ್ಲ ಸತ್ತವ್ರು ಇದ್ದಾಗ ಲೆಕ್ಕ, ಯಾರು ಸ್ವರೂಪ ಯೋಗ್ಯತೆ ಇಲ್ಲ ಅವ್ರು ಡೆಡ್ ಪರ್ಸನ್ಸ್ ಇದ್ದಾಗ. ಅವ್ರು ಹೇಳೋದ್ರಿಂದ ಏನು ಲಾಸು? ಇವ್ರಿಗೆ ಮೈಲಿ ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ, ಅವ್ನು ಅಂತ ಹೇಳಲಿಲ್ಲ, ಮೈಲಿಗೆ ಸ್ನಾನ ಶುರುವಾಯಿತು ಅಷ್ಟೇ ಹೊರತು ಏನು ಪ್ರಯೋಜನ ಇಲ್ಲ ಅದರಿಂದ. ಭೇಷಜಂ ನಹಿ ವಿದ್ಯತೆ, ಅದಕ್ಕೆ ಸುಭಾಷಿತಕಾರರು ಹೇಳಿಬಿಡ್ತಾರೆ. ಉಪದೇಶೋಹಿ ಮೂರ್ಖಾಣ ಪ್ರಕೋಪಾಯ ನಶಾಂತಯ. ಇವ್ರಿಗೂ ಉಪದೇಶ ಮಾಡಿದರೆ ಮಲ್ಲಿಗಿಂತ ಹುಚ್ಚಾದಾಗ ಆಗ್ತಾನು, ಉಪಯೋಗ ಇಲ್ಲ. ಪಯಃಪಾನಂ ಭುಜಂಗಾನ ಕೇವಲ ವಿಷವರ್ಧನ. ಪಾಪ ಹಾವಿಗೆ ವಿಷ ಇದೆ ಅಂತೇಳಿ ಆ ದಿವಸ ಹಾಲು ಕುಡಿಸ್ದ 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 ನೈವೇದ್ಯದ ಹಾಲು ಬೇರೆ ಕುಡಿಸ್ದ ಪಂಚಾಮೃತ ಕುಡಿಸ್ದ ಏನು ಮಾಡಿದ್ರೆ ಏನಾಯ್ತು? ಅದಕ್ಕೆ ವಿಷ ಸ್ಟ್ರಾಂಗ್ ಆಯಿತು ಹೊರತು ಅದು ಇದಕ್ಕೆ ಬರೋದಿಲ್ಲ. ಅದಕ್ಕೆಂದು ಅವನಿಗೆ ದೃಷ್ಟಾಂತ ಕೊಡ್ತಾರೆ. ಅದನ್ನು ಉಪದೇಶ ಮೂರ್ಖರಿಗೆ ಮಾಡಬಾರದು. ಯಾನಿ ಜಾಗರಿತೇ ಪಶ್ಯೇತ್ ತಾನಿ ಸುಪ್ತೇಪಿ ಪಶ್ಯತಿ ಸುಪ್ತಿಕಾಲೋಪೇಯಂ ವಿಷ್ಣು ಸದಾ ಜಾಗರಿತಾತ್ಮಕ. ದೇವರಿ ಸುಪ್ತಿಕಾಲ ಅಂತಿಲ್ಲ, ಉದಾಹರಣೆಗೆ ಪ್ರಳಯ ಕಾಲ ಇದೆ ಈಗ, ಪರಮಾತ್ಮ ಯಾವ ವ್ಯಾಪಾರನೂ ಮಾಡ್ತಾ ಇಲ್ಲ, ಅಲ್ಲಿ ನಿದ್ರೆ ಮಾಡ್ತಾನೆ ಅಂತ ತಿಳ್ಕೊಂಬಿಡ್ಬಾರ್ದು. ಮತ್ತೆ ಏನಾಗಿದ್ದಾನೆ ಪರಮಾತ್ಮ? ಜಾಗರಿತಾತ್ಮ, ಎಚ್ಚತ್ತೇ ಇರ್ತಾನೆ. ಯಾನಿ ಜಾಗರಿತೇ ಪಶ್ಯೇತ್ ತಾನಿ ಸುಪ್ತೇಪಿ ಪಶ್ಯತಿ. ಪರಮಾತ್ಮ ಎಚ್ಚೆತ್ತಿದ್ದಾಗ ಏನು ನೋಡ್ತಾನೋ ಬಲಗ ಹಾಗೆ ನೋಡ್ತಾನೆ. ದೇವರಿಗೆ ಅವಸ್ಥೆಗಳು ಅಂತಿಲ್ಲೇ ಇಲ್ಲ, ಲೋಕದೃಷ್ಟೇ ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಅಷ್ಟೇ ಅರ್ಥ. ನಿತ್ಯಜ್ಞಾನ ಸ್ವರೂಪತ್ವಾದ ಭಗವಾನ್ ಪುರುಷೋತ್ತಮ. ಯಾತಕ್ಕಿಲ್ಲ ಅಂದರೆ ನಿತ್ಯಜ್ಞಾನ ಸ್ವರೂಪ ಮಲಗಿದ ಅಂದರೆ ಏನಾಯ್ತು? ಅಲ್ಲಿಗೆ ನಿತ್ಯಜ್ಞಾನ ಹೋಯ್ತಾನೆ. ಮಲಗಿದ ನಿತ್ಯಜ್ಞಾನ ಇಲ್ಲ ಅಂತಾಗುತ್ತೆ. ದೇವರಿಗೇನೋ ಒಪ್ಪಬಾರ್ದು, ನಿತ್ಯ ಒಪ್ಪಲೇಬಾರ್ದು. ನಿತ್ಯಜ್ಞಾನ ಸ್ವರೂಪತ್ವಾದ ಭಗವಾನ್ ಪುರುಷೋತ್ತಮ ನಿತ್ಯಾನಂದ ನಿತ್ಯಾನನ್ಯ ಪ್ರಕಾಶತ್ವೇಪಿ ಅನ್ಯಜ್ಯೋತಿರ್ಯದಾ ಭವೇತ್ ತದಾ ಸ್ವಾತ್ ಸ್ಯಾತ್ ಸಂಶಯೋ ಅಜ್ಞಾನಂ ಇತ್ಯತ್ರೇತಿ ವಿಶೇಷಣಂ ಇತಿ ಚ. ನಿತ್ಯಾನನ್ಯ ಪ್ರಕಾಶತ್ವೇಪಿ ಅನನ್ಯ ಜ್ಯೋತಿರ್ ಯದಾ ಭವೇತ್. ಪರಮಾತ್ಮ ಅನನ್ಯ ಜ್ಯೋತಿ, ನಿತ್ಯಾನನ್ಯ ಪ್ರಕಾಶ. ನಿತ್ಯ ಅನನ್ಯ ಪ್ರಕಾಶ ಅಂದ್ರೇನು? ಅನ್ಯರಿಂದ ಪ್ರಕಾಶವನ್ನು ಪಡೆಯದವನು, ಸ್ವಯಂ ಜ್ಯೋತಿ ಅಂತ ಅರ್ಥ. ಅದೇ ರೀತಿ ಪರಮಾತ್ಮ ಅನ್ಯಜ್ಯೋತಿ, ಅನನ್ಯ ಜ್ಯೋತಿ. ಅನ್ಯಜ್ಯೋತಿರ್ ಯದಾ ಭವೇತ್ ತದಾಶ್ಚಾತ್ ಸಂಶಯೋ ಅಜ್ಞಾನಾಂ ಇತ್ಯತ್ರೇತಿ ವಿಶೇಷಣಂ. ಯಾತಕ್ಕೆ ಇಷ್ಟ ವಿಶೇಷಣ ಹಾಕಿದ್ರು ಅಂದರೆ ಬರೀ ಅಷ್ಟೆಲ್ಲ ಹೇಳಿದ ಹೋಗಿಬಿಟ್ರೆ, ಅನ್ಯಜ್ಯೋತಿ ಆದರೆ ಸಂಶಯ ಅಜ್ಞಾನ ಬರಬಹುದು, ಸ್ವಯಂ ಜ್ಯೋತಿ ಆದರೆ ಬರೋದಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ವಿವರಣೆ ಕೊಟ್ಟರು ಅಂತ ಅರ್ಥ. ಇತ್ಯತ್ರೇತಿ ವಿಶೇಷಣಂ ಮಿತಿ ಚ ಜೀವಸ್ಯಾಪಿ ಸ್ವಪ್ನಾವಸ್ಥಾಯಾಂ ಜಾಗರಿತತ್ವೇ ಅಸ್ಯೇ ಇತಿ ವಿಶೇಷಣಂ ವ್ಯರ್ಥಂ ಪೂರ್ವೋಕ್ತಮಪಿ ಮೋಕ್ಷಾಯೈವ ಭವತಿ ಅತವೂರ್ಧ್ವಂ ವಿಶಿಷ್ಟ ಮೋಕ್ಷಾಯ ಬ್ರೂಹಿ ಜೀವಸ್ಯಾಪಿ ಸ್ವಪ್ನಾವಸ್ಥಾಯಾಂ ಜಾಗರಿತತ್ವೇ ಅಸ್ಯೇ ಇತಿ ವಿಶೇಷಣಂ ವ್ಯರ್ಥಂ. ಜೀವನಿಗೆ ಸ್ವಪ್ನಾವಸ್ಥೆಯಲ್ಲಿ ಜಾಗರಿತತ್ವ ಇದ್ದಿದ್ದರೆ ಅಸ್ಯ ಅಂತ ಹೇಳೋ ಕಾರಣನೇ ಇರ್ತಿರಲಿಲ್ಲ. ಸ್ವಪ್ನಾವಸ್ಥೆ ಬೇರೆ, ಜಾಗೃತ ಅವಸ್ಥೆ ಬೇರೆ. ಅದಕ್ಕೆ ಜೀವನಿಗೆ ಹೇಳಿದರು ಸ್ವಪ್ನಾವಸ್ಥೆಯಲ್ಲಿರೋ ಜೀವ, ಎಚ್ಚೆತ್ತಿರೋ ಜೀವ ಅಂತ ಪದ ಹಾಕಿದ್ರು. ಇಲ್ಲ ವಿಶೇಷಣ ವ್ಯರ್ಥ ಆಗ್ತಿತ್ತು ಅಂತ ಅರ್ಥ. ಪೂರ್ವೋಕ್ತಮಿ ಮೋಕ್ಷಾಯೈವ ಭವತಿ. ಈ ಪ್ರಶ್ನೆ ಏನು ಮಾಡಿದರು ಇವರೀಗ ಯಾಜ್ಞವಲ್ಕರೆ? ವಿಮೋಕ್ಷಾಯ ಬ್ರೂಹಿ, ವಿಮೋಕ್ಷಾಯ ಬ್ರೂಹಿ ಅಂದರು. ಮೋಕ್ಷಕ್ಕೋಸ್ಕರ ಹೇಳಿ, ಮೋಕ್ಷಕ್ಕೆ ಹೇಳಿಕೊಡ್ರಿ ಹೇಳಿ ಅಂದರು. ಹಿಂದೆ ಹೇಳಿದ್ದೆಲ್ಲ ಮೋಕ್ಷಕ್ಕೆ ಬರೋದಿಲ್ವೇನಾಗಿದೆ? ಹಿಂದೆ ಹೇಳಿದ್ದೆಲ್ಲ ಮೋಕ್ಷಕ್ಕೆ ಬರೋದಿಲ್ವಾ? ಅದು ಮೋಕ್ಷಕ್ಕೆ ಬರುತ್ತೆ. ಪೂರ್ವೋಕ್ತಮಿ ಮೋಕ್ಷಾಯೈವ ಭವತಿ. ಹಿಂದೆ ಹೇಳಿದ್ದು ಕೂಡ ಯಾತಕ್ಕೋಸ್ಕರ? ಮೋಕ್ಷಕ್ಕೆ ಇದೆ. ಮತ್ತೆ ಯಾತಕ್ಕೆ ಹೇಳ್ತಾನೆ ಅಂದರೆ, ಅಥವೂರ್ಧ್ವ ವಿಶಿಷ್ಟ ಮೋಕ್ಷಾಯ ಬ್ರೂಹಿ. ಮೋಕ್ಷದಲ್ಲಿ ಏನು ಬರಬೇಕೀಗ? ವಿಶಿಷ್ಟ ಮೋಕ್ಷಕ್ಕೋಸ್ಕರವಾಗಿ ಬ್ರೂಹಿ ತಿಳಿಸಿ ಅಂತ. ಮೋಕ್ಷದಲ್ಲಿ ತಾರತಮ್ಯ ಇದೆ ಅಂತ ಆಯ್ತೀಗ ಗೊತ್ತಾಯ್ತಾ? ಮೋಕ್ಷ ತಾರತಮ್ಯ ಇಲ್ಲದೆ ಹೋಗಿದ್ರೆ ವಿಮೋಕ್ಷಾಯ ಬ್ರೂಹಿ ಅಂತ ಹೇಳ್ತಿರಲಿಲ್ಲ. ಎಲ್ಲ ಒಂದೇ ಆಗಿದ್ದರೆ, ಎಲ್ಲ ಒಂದೇ ಅಡಿಗೆ ಆಗಿದ್ದರೆ ಸ್ಪೆಷಲ್ ಅಂತ ಅರ್ಥ ಇರಲ್ಲ. ಸ್ಪೆಷಲ್ ಅನ್ನೋ ಪದ ಯಾವಾಗ ಬರುತ್ತೆ? ವಿಶೇಷ ಇದ್ದರೆ ಮಾತ್ರ. ದೇರ್ಫೋರ್ ವಿಮೋಕ್ಷಾಯ ಬ್ರೂಹಿ, ವಿಮೋಕ್ಷಾಯ ಬ್ರೂಹಿ ಅಂತ ಹೇಳೋದ್ರಿಂದ ಹೌದು, ಅದೇ ಹೇಳಿದ್ವಿ ಅಂದರೆ ವಿಶೇಷ ಅಂತ ಅರ್ಥ. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಭಗವದ್ಗೀತೆಯಲ್ಲೂ ಬಂದಿದೆ. ನಿಬಂಧ ವಿ ಮೋಕ್ಷ ಎರಡು ಪದ ಆಚಾರ್ಯ ಅರ್ಥ ಬರೀತಾರೆ. ಅದು ವಿಮೋಕ್ಷಾಯ ನಿಬಂಧಾಯ, ವಿಮೋಕ್ಷ ವಿಶೇಷ ಮೋಕ್ಷ, ನಿಬಂಧ ನಿತರಾಂ ಬಂಧ ಅಂಧಂತಮಸ್ಸು ಅಂತ ಬರೀತಾರೆ. ಬರೀ ಬಂಧ ಅಂದರೆ ನರಕಾದಿಗಳು, ನಿಬಂಧ ಅಂದರೆ ಅಂಧಂತಮಸ್ಸು. ಅದೆಲ್ಲ ಸ್ವಾರಸ್ಯವನ್ನು ತೋರಿಸ್ತಾರೆ. ಇಲ್ಲೂ ಹಾಗೇನೆ, ಸ್ವಯೋಗ್ಯ ಭಗವದ್ ದೃಷ್ಟೇ ಸರ್ವೈರ್ ಮುಕ್ತಿರವಾಪ್ಯತೆ ಪುನರ್ಜ್ಞಾನಾಂತರಾಧಿಕ್ಯಾ ಸುಖಾಧಿಕ್ಯಂ ವಿಮೋಕ್ಷಗಂ ಇತಿ ಬ್ರಹ್ಮತರ್ಕೆ. ಆಚಾರ್ಯ ಏನು ವಿಶೇಷ ಮೋಕ್ಷ ಅಂದರೆ ಹೇಳ್ತಾರೆ, ಸ್ವಯೋಗ್ಯ ಭಗವದ್ ದೃಷ್ಟೇ ಸರ್ವೈರ್ ಮುಕ್ತಿರವಾಪ್ಯತೆ. ತಮಗೆ ಬಿಂಬರೂಪವನ್ನು ನೋಡಿಬಿಟ್ರೆ ಮುಕ್ತಿ ಆಗೋದು ಗ್ಯಾರಂಟಿ, ಎಲ್ಲರಿಗೂ ಕಾಮನ್ ಅದು. ಆದರೆ ಪುನರ್ಜ್ಞಾನಾಂತರಾಧಿಕ್ಯಾತ್, ಬಿಂಬರೂಪ ದರ್ಶನ ಆದಮೇಲೂ ಕೂಡ ಇನ್ನೂ ಹೆಚ್ಚು ಜ್ಞಾನ ಸಂಪಾದನೆ ಮಾಡಿದರೆ ಸುಖಾಧಿಕ್ಯಂ ವಿಮೋಕ್ಷಗಂ, ಮೋಕ್ಷದಲ್ಲಿ ಏನಾಗುತ್ತೆ ಅವರಿಗೆ? ಸುಖಾಧಿಕ್ಯ ಆಗುತ್ತೆ. ಅದರೆಲ್ಲ ಬೇರೆ ಕ್ವಾಲಿಫಿಕ ಮಾಡ್ತಾರೆ, ಕೆಲಸ ಸಿಕ್ಬಿಡುತ್ತೆ. ಸ್ಪೆಷಲ್ ಎಕ್ಸಾಮ್ಸ್ ಮಾಡಿದಾಗ ಸಂಬಳ ಜಾಸ್ತಿ ಮಾಡ್ತಾರೆ, ಅವರಿಗೆ ಪ್ರಮೋಷನ್ ಕೊಡ್ತಾರೆ. ಕೆಲಸಕ್ಕೆ ಅದು ಬೇಡ. ಯಾವುದಕ್ಕೆ ಬೇಕದು? ಇಂಕ್ರಿಮೆಂಟ್ಗೆ, ಪ್ರಮೋಷನ್ಗೆ ಬೇಕು. ಅದಕ್ಕೆ ನೋಡೇ ಕಾಪಿ ಮಾಡಿರೋದು, ಇದರಿಂದ ಅದು ಬಂದಿರೋದು. ಮೋಕ್ಷದಲ್ಲೂ ಕೂಡ ತಾರತಮ್ಯ ಇದೆ, ಅದೇ ರೀತಿ ಜ್ಞಾನದಲ್ಲೂ ತಾರತಮ್ಯ ಇದೆ. ಸಾಧನೆ ಮಾಡೋಕ್ಕೆ ಹೋಗ್ತೇವೆ, ಸೇವಾಕರ್ತರಿಗೇನೆ ಎಲ್ಲರಿಗೂ ಒಂದೇ ಶಾಲು ಹೊಸದಾಗಿದ್ದರೆ ಎಲ್ಲರೂ ಮಿನಿಮಮ್ಮೇ ಕೊಟ್ಬಿಡ್ತಿದ್ರು. ಹೌದಲ್ಲ, ಜಾಸ್ತಿ ಕೊಡ್ಬೇಡ, ವ್ಯತ್ಯಾಸ ತೊಡಿಬಿ, ಬೆಳ್ಳಿ ಕೊಡಲಾಗುತ್ತದೆ, ಬಂಗಾರದ ಕಾಯಿನ ಕೊಡಲಿಕ್ಕಾಗುತ್ತೆ ಅಂತ ಹೇಳಿದ ತಕ್ಷಣ ಅವಾಗ ಏನು ಮಾಡ್ತಾರಾಗ? ವ್ಯತ್ಯಾಸ ಕಾಣಿಸಿದಾಗ ಸೇವೆಗೆ ಮಹತ್ವ ತೋರಿಸೋಕ್ಕೋಸ್ಕರ ಮಾಡಿದ್ದರು. ಹೌದು, ತಾರತಮ್ಯ ತಮಸ್ಸು ಅಂಧಂತಮಸ್ಸು ಎರಡು ಪದನೇ ಇದೆ. ಮೊದಲು ತಾಮಿಶ್ರ ಅಂಧತಾಮಿಶ್ರ ಅಂತ ನಾಲ್ಕು ಎರಡು ಭಾಗ ಇದೆ. ಅಲ್ಲಿ ಮತ್ತೆ ಇದೆ, ಅಲ್ಲೂ ಕೂಡ ಏನಿದೆ? ಅಲ್ಲೂ ತಾರತಮ್ಯನೇ. ಮೋಕ್ಷದಲ್ಲಿ ಹೇಗೆ ತಾರತಮ್ಯ ಇದೆ, ಅಲ್ಲೂ ತಾರತಮ್ಯ ಇದೆ. ಬ್ರಹ್ಮದೇವರಿಗೂ ತಾರತಮ್ಯ, ಕಲಿಯವರಿಗೂ ತಾರತಮ್ಯ. ಕಲಿಯರ್ ದುಃಖಾಧಿಕಸ್ತೇಷು ಅಂತ ಹೇಳಿಬಿಟ್ಟಿದ್ದಾರೆ. ಸ್ವಪ್ನ ಸುಷುಪ್ತಿ ಅಭಿಪ್ರಾಯ ಉಭಯಾಭಿಪ್ರಾಯೇಣ ತಾನೇ ಸುಪ್ತ ಇತ್ಯುಕ್ತಂ. ಇಲ್ಲೂ ಕೂಡ ಸ್ವಪ್ನ ಮತ್ತು ಸುಷುಪ್ತಿ ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡೆ ತಾನೇ ಸುಪ್ತ ಅಂತ ಪದ ಉಪಯೋಗಿಸಿದ್ದಾರೆ. ಅದು ಮಲಗಿದವರನ್ನು ನೋಡ್ತಾನೆ, ಶ್ವಾನಸ್ ಕಾಣವರನ್ನು ನೋಡ್ತಾನೆ ಅಂತ ಅರ್ಥ. ಅದೊಂದು ಘಟ್ಟ ಅಲ್ಲಿ. ನಾಳೆ ದಿವಸ ಇನ್ನು ಮುಂದುವರಿಯುತ್ತೆ ಅದು. ಎಲ್ಲ ತುಂಬ ವಿಷಯಗಳು ಬರುತ್ತೆ ಇದರೊಳಗೆ. ಅದಕ್ಕೆ ಏನು ಹೇಳಿದ್ರು ಅವರು, ಇನ್ನು ವಿಶೇಷ ಹೇಳ್ತೀವಿ ಅಂತ ಹೇಳಿದ್ದಕ್ಕೆ ಆಚಾರ್ಯರು ವಿಶೇಷವಾಗಿ ಬರೀತಿದ್ದಾರೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾತ್ಮೇಶ್ವಭಿಗ್ನಸ್ವರಾಟ್ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.